ಗತವೋ ವಿಷ್ಣು ಅದೇ ಆಗ್ಬೇಕಿತ್ತಲ್ಲ ಭಾಷ್ಯ. ಜಾಯಾಂತು ಏತಾಭ್ಯಾಂ ರೂಪಾಭ್ಯಾಂ ಸಹಿತಂ ಹಿ ಬ್ರಹ್ಮ ಅಭವತ್ ಸ್ವಂ ಲೋಕಂ ಸ್ವಾಶ್ರಯಂ ಅಂತರ್ಥ. ಅಥೋ ಅಥೋ ಯೋ ಅಯಂ ವಾ ಆತ್ಮ ಸರ್ವೇಷಾಂ ಭೂತಾನಾಂ ಲೋಕಃ ಸ ಯಜುಹೋ ಯಜ್ಜುಹೋತಿ ಯದ್ಯಜತೆ ತೇನ ದೇವಾನಾಂ ಲೋಕೋ ಅಥ ಯದನು ಬ್ರೂತೆ ತೇನ ಋಷಿಣಾಮಥ ಯತ್ ಪಿತೃಭ್ಯೋ ನಿಮೃಣಾತಿ ಯತ್ ಪ್ರಜಾಮಿಚ್ಛತೆ ತೇನ ಪಿತೃಣಾಮಥ ಯತ್ ಮನುಷ್ಯಾನ್ ವಾಸಯತೆ ಯದೇಭ್ಯೋ ಅಶನಂ ದದಾತಿ ತೇನ ಪಿತೃಣಾಮಥ ತೇನ ಮನುಷ್ಯಾಣಾಮಥ ಯತ್ ಪಶುಭ್ಯಸ್ತೃಣೋದಕಂ ವಿಂದತಿ ತೇನ ಪಶೂನಾಂ ಯದಸ್ಯ ಗೃಹೇಷು ಶ್ವಾಪದಾ ವಯಾಂಸಿ ಆಪಿಪೀಲಿಕಾಭ್ಯಃ ಉಪಜೀವಂತಿ ತೇನ ತೇಷಾಂ ಲೋಕೋ ಯಥಾಹ ವೈ ಸ್ವಾಯ ಲೋಕಾಯ ಅರಿಷ್ಠಿಂ ಇಚ್ಛೇ ದೇವಂ ಹ ಏವಂ ವಿದೇ ಸರ್ವಾಣಿ ಭೂತಾನಿ ಅರಿಷ್ಠಿಮಿಚ್ಛಂತಿ ತದ್ವಾ ಏತದ್ವಿದಿತಂ ಮೀಮಾಂಸಿತಂ ಯೋಯಂ ಸರ್ವೇಷು ಜೀವೇಷು ನಿಯಾಮಕತಯಾ ಸ್ಥಿತಃ ಸವಿಷ್ಣುರಾಪ್ತಕಾಮತ್ವಾತ್ ಆತ್ಮೇತ್ಯೇವೋಚ್ಯತೆ ಬುಧೈಃ. ಯಃ ಅಯಂ ಸರ್ವೇಷು ಜೀವೇಷು, ಯಾವ ವಿಷ್ಣು ಸರ್ವಜೀವರಲ್ಲೂ ಕೂಡ ನಿಯಾಮಕತಯಾ ಸ್ಥಿತಃ, ಬರೀ ಇಲ್ಲ ನಿಯಾಮಕನಾಗಿದ್ದಾನೆ. ಉಳಿದವರು ಆಫೀಸ್ನಲ್ಲಿ ಇರೋರೆಲ್ಲ ನಿಯಮ್ಯರು, ಆಫೀಸರ್ ನಿಯಾಮಕನಾಗಿರುತ್ತಾರೆ. ಒಂದೇ ಆಫೀಸ್ನಲ್ಲಿ ನಿಯಮ್ಯ ನಿಯಾಮಕರಾಗಿರ್ತಾರೋ, ಒಂದೇ ದೇಹದಲ್ಲಿ ನಿಯಮ್ಯ ನಿಯಾಮಕರಿರ್ತಾರೆ. ನಿಯಮ್ಯರಾಗಿ ಜೀವರು, ನಿಯಾಮಕನಾಗಿ ಭಗವಂತ ವಿಷ್ಣು ಇದ್ದಾರೆ. ಅದಕ್ಕೆ ಆತ್ಮ ಅಂತ ಕರೀತಾರೆ. ಸ ವಿಷ್ಣುರ್ ಆಪ್ತ ಕಾಮತ್ವಾದ ಆತ್ಮೇತೆ ಓಚ್ಯತೆ ಬುಧೈಹಿ. ಮತ್ತೆರಡನೇದಾಗಿ, ಯಾವುದೇ ಅಧಿಕಾರಿ ಕೂಡ ಫಲಾಪೇಕ್ಷೆ ಮಾಡ್ಕೊಂಡಿರ್ತಾರೆ. ವಿಷ್ಣು ಹಾಗಿಲ್ಲ, ಆಪ್ತ ಕಾಮ ಅನುಗ್ರಹ ಮಾಡ್ಕೊಂಡು ಮಾತ್ರ ಇರೋದ್ರಿಂದ ಆತ್ಮ ಅಂತ ಕರೀತಾರೆ. ಸಲೋಕ ಸರ್ವಭೂತಾನಾಂ ಸರ್ವಜೀವೇಷು ಸಂಸ್ಥಿತ, ಆತ ಪ್ರಕಾಶ ರೂಪ ಎಲ್ಲ ಭೂತಗಳಲ್ಲೂ ಕೂಡ. ಸರ್ವಭೂತಗಳಲ್ಲಿ ಸರ್ವಭೂತಾನಾಂ ಸರ್ವಜೀವೇಷು ಸಂಸ್ಥಿತ, ಸರ್ವಭೂತಗಳಿಗೂ ಪ್ರಕಾಶಕ ಅವನು, ಸರ್ವಜೀವರು ನೆಲೆಸಿರುವವನವನು. ವೈಶ್ವದೇವಾದಿಕಾನ್ ಹೋಮಾನ್ ಯಜ್ಞಾಂಶ ಕುರುತೆ ವಿಹುಹು. ಒಂದು ಕಡೆಗೆ ವೈಶ್ವದೇವಾದಿಗಳನ್ನು ಸ್ವೀಕಾರ ಮಾಡೋದು ತಾನು, ಗೃಹಸ್ಥಲ್ಲಿದ್ದು ಮಾಡೋದು ತಾನು. ಅದು ಪೂಜ್ಯ ಪೂಜಕ, ಯಾಜ್ಯ ಯಾಜಕ, ಎರಡೂ ದೇವರು. ವೈಶ್ವದೇವಾದಿಕಾನ್ ಹೋಮಾನ್ ಯಜ್ಞಾಂಶ್ಚ ಕುರುತೆ ವಿಹುಹು ಕಾರುಣ್ಯಾ ಸರ್ವದೇವೇಶು ತೇನ ದೇವಾಶ್ರಯೋ ಹರಿಹಿ. ಅಲ್ಲೇನು ಪ್ರಶ್ನೆ ಬಂತು, ನಾವು ವೈಶ್ವದೇವಾದಿಗಳನ್ನು ಮಾಡ್ತೇವೆ, ದೇವತೆಗಳಿಗೆ ಉಪಯೋಗ ಆಗುತ್ತೆ. ಅದರಿಂದ ಬ್ರಹ್ಮಗೀತೆ ಭಗವದ್ಗೀತೆಯಲ್ಲಿ ಬರುತ್ತೆ, ಸಹಯಜ್ಞ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷ ವಸ್ತು ಇಷ್ಟಕಾಮಧಕ್ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಭಾವಾಂಶತ. ನೀವು ಅವ್ರನ್ನ ನೀವು ಇವ್ರನ್ನ ಮಾಡ್ಕೊಂಡು ಸುಖವಾಗಿರಿ ಅಂತ ಹೇಳಿಬಿಟ್ಟು ನಮಗೇನು ಪ್ರಶ್ನೆ ಬಂತಾಗ, ದೇವತೆಗಳು ನಮ್ಗೆ ಅನುಗ್ರಹ ಮಾಡ್ತಾರೆ ಸರಿಯೋ, ನಾವು ದೇವತೆಗಳು ಏನು ಹೆಲ್ಪ್ ಮಾಡೋದು ಈ ಮಧ್ಯೆ, ಸಂಶಯ ಬಂತಾಗ ಅದಕ್ಕೆ ಹೇಳ್ತಾರೆ, ನಾವು ಮಾಡೋದಲ್ಲ, ವೈಶ್ವ ದೇವರು ಮಾಡಿ ಅವ್ರು ಅನುಗ್ರಹ ಮಾಡ್ತಾನೆ ಅವರಿಗೆ, ಅರ್ಥ ಆಯ್ತಾ? ಈಗ ಅದನ್ನು ಹೇಳ್ತಾರೆ, ಕಾರುಣ್ಯಾತ್ ಸರ್ವದೇವೇಶು ತೇನ ದೇವಾಶ್ರಯೋ ಹರಿ. ದೇವತೆಗಳ ಕರುಣೆಯಿಂದ ಗೃಹಸ್ಥಾದಿಗಳಲ್ಲಿ ಇದ್ದು ವೈಶ್ವದೇವಾದಿಗಳನ್ನು ಮಾಡಿಸೋ ಮೂಲಕವಾಗಿ ಆಶ್ರಯ ಕೊಡೋದು ಯಾರು ದೇವತೆಗಳಿಗೆ? ತಾನು. ನಾವು ಕೊಟ್ಟಿದ್ದಲ್ಲ, ನಮ್ಮ ಮೂಲಕ ಹೇಳಿದ್ದಲ್ಲ, ಹುಂಡಿಗೆ ಮಗುನ ಕೈಯಲ್ಲಿ ದುಡ್ಡು ಹಾಕಿಸಿದ್ರೆ ಹಾಗೋ ಹಾಗೆ, ಮಗು ಹಾಕಿದ್ರು ಕೂಡ ಹಾಕಿಸಿದ್ದಾರೋ ದೊಡ್ಡವರು. ಅದೇ ರೀತಿಯೇ ನಾವೆಲ್ಲ ಏನೇ ಮಾಡಿದ್ರು ದೇವರು ಮಾಡಿಸ್ತಾನ. ಆದ್ದರಿಂದ ದೇವತೆಗಳು ಯಾರನ್ನು ಉಪಯೋಗಿಸಿ ಒದಗಿದಾಗಾಯ್ತು? ಈಗ ನಮ್ಮನ್ನು ದೇವರನ್ನ ದೇವರನ್ನ ಅಷ್ಟೇ. ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ರಸೀದಿ ಕೊಡೋದು ಮಗುವಿನ ಹೆಸರು ರಸೀದಿ ಕೊಡೋದಿಲ್ಲ, ತಂದೆ ಹೆಸರು ರಸೀದಿ ಕೊಡ್ತಾರೆ, ಗೊತ್ತಾಯ್ತಲ್ಲ. ಮಗು ಹೆಸರು ಕೊಡ ಬೈದರ ಹೆಸರು ಕೊಡಲೇಬಾರ್ದು, ಅದಕ್ಕೆ ಬೈದರ ಹೆಸರಲ್ಲೇ ಇಲ್ಲ, ಮೇದರ ಹೆಸರಲ್ಲೇ ಬರುತ್ತೆ. ಯಾಕೆ? ತಿಳುವಳಿಕೆಯಲ್ಲಿ ಅವ್ರು, ತಿಳುವಳಿಕೆ ಇದ್ದವನು ದೊಡ್ಡವನು. ಅದಕ್ಕೆ ಇದು ಬಹಳ ಮುಖ್ಯವಾದ ಅಂಶ. ಇದು ನೋಡಿ ನೋಡಿ ಭಗವದ್ಗೀತೆ ಸುಮ್ಮನೆ ಓದಿದಾಗ ದೇವತೆಗಳಿಗೂ ನಮ್ಮ ಆಶ್ರಯ, ನಮಗೆ ದೇವತೆಗಳ ಆಶ್ರಯ ಅಂತ ಹೇಳಿದರೆ ನಾವು ಪೂಜೆ ಗೀತೆ ಮಾಡಿ ದೇವತೆಗಳು ರಾಟ್ರಿ ಹೊಡೆದು ಬಿಡ್ತಾರೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ದೇವರು ಮಾಡಿಸೇ ಮಾಡಿಸ್ತಾನೆ, ತಗೋತಾ ಬೇರೆ ಕಡೆಯಿಂದ ಕೊಡ್ತಾನೆ, ನಾವು ಮಾಡಿಸಿದ್ರು ಅವನೇ ಮಾಡಿಸ್ತಾನೆ. ಅದರಿಂದಾಗಿನೇ ದೇವತೆಗಳಿಗೆ ಆಶ್ರಯ ದೇವರೇ ಹೊರತು ಜನರಲ್ಲ. ಜನರಿಗೆ ಆಶ್ರಯ ಮಾತ್ರ ದೇವತೆಗಳು ಹೌದು, ದೇವತೆಗಳ ಅಂತರ್ಗತ ಭಗವದ್ ರೂಪನೂ ಹೌದು, ಎರಡೆರಡು. ಇದು ಅರ್ಥ ಮಾಡಿಕೊಂಡ್ರೆ ದೇವಾಶ್ರಯೋ ಕಾರುಣ್ಯಾ ಸರ್ವದೇವೇಶು ತೇನ ದೇವಾಶ್ರಯೋ ಹರಿಹಿ. ಋಷೀಣಾಂ ಆಶ್ರಯಶ್ಚಾಪಿ ಸ್ವಾಧ್ಯಾಯೇಷು ಋಷಿ ಸಂಸ್ಕೃತೇ. ಬ್ರಹ್ಮಯಜ್ಞವನ್ನು ಮಾಡ್ತೇವಾಗ ಅದು ಸ್ವಾಧ್ಯಾಯ ಅಂತ ಹೆಸರು. ಅದರಲ್ಲಿ ಋಷಿಗಳ ಸ್ಮರಣೆ ಆಗುತ್ತೆ, ಈಗ ತರ್ಪಯಾಮಿ ತರ್ಪಯಾಮಿ ಅಂತೆ. ಅಲ್ಲೂ ಕೂಡ ಋಷಿಗಳಿಗೆ ತರ್ಪ ಕೊಡೋದು ಯಾರು? ತಾನೇ. ಋಷಿಗಳಿಗೆ ಅನುಗ್ರಹ ಮಾಡೋದು ಪರಮಾತ್ಮನ ಹೊರತು ನಾವಲ್ಲ. ನಮಗೆ ಪುಣ್ಯ ಕೊಡ್ತಾನಷ್ಟೇ ಹೊರತು ಮಾಡೋದು ತಾನೇನೆ. ಒಳಗಿದ್ದವಳನು ತಾನೆ, ಅದಕ್ಕೆ ಪೂಜ್ಯ ಪೂಜಕ. ನಮ್ಮೊಳಗಿದ್ದು ಮಾಡಿಸ್ತಾನೆ, ಅವರೊಳಗಿದ್ದು ತಗೊಳ್ತಾನೆ. ಇದು ದೇವರ ವಿಶೇಷವಾದಂಥ ಹಿರಿಮೆ. ಅದು ಎಷ್ಟೋ ಸತ್ತಿ ಏನಾಗುತ್ತೆ, ನಮ್ಮಲ್ಲೇ ಒಂದು ಪದ್ಧತಿ ಬರುತ್ತೆ. ಒಂದು ಅಕೌಂಟ್ ಮೂರ್ನಾಲ್ಕು ಇರ್ತಾವೆ ಆಫೀಸಿನೊಳಗೆ, ಒಂದರಲ್ಲಿ ಯಾವುದೋ ಫಂಡ್ ಶಾರ್ಟೇಜ್ ಇರ್ತದೆ, ಏನು ಮಾಡ್ತೀವಿ ಇದರಿಂದ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ವಾಪಸ್ ತೊಗೊಳು ಗೊತ್ತಿಲ್ಲ. ಎರಡು ತರ್ಮೆ ಆದರೂ ಕೂಡ ಆ ಲೆಕ್ಕ ತೋರಿಸ್ಬೇಕು ಗೊತ್ತೇ. ಅದನ್ನು ಹಾಕಿದ್ದು ತೊಗೊಂಡಿದ್ದು ಇಲ್ಲಿ ಶಾರ್ಟೇಜ್ ಇತ್ತು, ಆದ್ದರಿಂದ ಈ ಫಂಡ್ನಲ್ಲಿ ಹಾಕಿದ್ದೇವೆ, ಆ ಫಂಡ್ ಇಲ್ಲಿಗೆ ಹಾಕಿದ್ದೇವೆ, ಗೊತ್ತಾಯ್ತಾ? ಅಕೌಂಟ್ ಮಾಡಿದ್ರೆ ಸುಮ್ಮನೆ ಹಾಕಿಬಿಟ್ರೆ ಹೋಯ್ತು, ಫೈದಿ ಆಗುತ್ತೆ. ತಂದೆ ಆದರೂ ಕೂಡ ವ್ಯವಸ್ಥೆ ಇದೆ ಅದಕ್ಕೊಂದು. ದೇವರು ಈ ರೀತಿ ಮಾಡ್ತಾನೆ, ಆದ್ದರಿಂದ ಅವಂದೇ ಅವರು ತೊಗೊಳ್ತಾನೆ ಹೊರತು ಕೆರೆಯ ನೀರನ್ನು ಕೆರೆಯ ಚೆಲ್ಲಿ ಎಂಬುದು ಮತ್ತೆ ಅರ್ಥ ಆಗುತ್ತೆ. ಸ ಋಷೀಣಾಂ ಆಶ್ರಯಶ್ರಯಾಪಿ ಸ್ವಾಧ್ಯಾಯೇಶು ಋಷಿ ಸಂಸ್ಮೃತೇ. ಪ್ರತಿನಿತ್ಯ ಒಮ್ಮೆಗ್ನೆ ಕೊಡಬೇಕಾದ್ರೆ ನಾವು ಕೊಡೋದು ಎಷ್ಟು ಮುಖ್ಯನೋ ಸ್ಮರಣೆ ಮಾಡೋದು ಅಷ್ಟೇ ಮುಖ್ಯ. ಗೊತ್ತಾಯ್ತಾ? ಋಷಿ ತರ್ಪಣ ಮಾಡಿ ತರ್ಪೆಯ ಋಷಿಗಳ ಹೆಸರು ಹೇಳ್ತೇವಲ್ಲ, ಹೆಸರಿನಲ್ಲೇ ಭಾರಿ ಸಂತೋಷ ಪಡ್ತಾರೆ. ಇದು ಸಾಂಕೇತಿಕ ಸ್ಮರಣೆ ಎಂಬುದು ಭಾರಿ ಪ್ರಧಾನವಾದದ್ದು. ಅದಕ್ಕೆ ತಾನು ಆ ರೀತಿ ಮಾಡಿಸ್ತಾ ದೇವತೆಗಳಿಗೆ ಕೀರ್ತಿಯನ್ನು ಕೊಡ್ತಾನೆ. ಅವ್ರ ಹೆಸರನ್ನ ಹೆಸರು ಹೇಳಿದಾಗಲೇ ಅವ್ರ ಪುಣ್ಯ ಬರ್ತಾ ಇರುತ್ತವ್ರು, ಗೊತ್ತಾಯ್ತಾ? ಸಂಕಲ್ಪ ಮಾಡಿದ ಹೆಸರು ಹೇಳಿದ ತಕ್ಷಣ ಹೇಗೆ ಉಪಯೋಗ ಎಮ್ಮೆ ಬೆಂದಿಟ್ಕೊಂಡ್ಬಿಡ್ತಾನೆ ತಾನು ತಕ್ಷಣವೇ ತನ್ನ ಸೇವೆ ನನ್ನ ಸೇವೆ ಅಂತ ಅರ್ಕೋತಾನಲ್ಲ. ಇದು ನಮ್ಮ ಇದು ಅಹಂಕಾರ. ಅವ್ರಿಗೆ ಖುಷಿಯಿಂದ ದೇವರ ಸೇವೆ ಮಾಡಿದ ಭಾಗ್ಯ ಬಂತು ಅಂಥೇಳಿ ಅವರು ಸ್ಮರಣೆ ಅವರು ಸ್ಮರಣೆ ಮಾಡೋದ್ರಿಂದ ದೇವರು ಪ್ರೀತನಾಗ್ತಾನೆ. ಅವರು ಮುಖ್ಯವಾಗಿ ಅವರಿಗೆ ಪುಣ್ಯವೃದ್ಧಿ ಆಗುತ್ತೆ. ಆ ಪುಣ್ಯ ನಮಗೆ ಬರೋದ್ರಿಂದ ನಾವು ಮತ್ತೆ ಜ್ಞಾನಾದಿಗಳನ್ನು ಕೊಡ್ತಾನೆ ಪರಮಾತ್ಮ. ಸ್ಮರಣೆ ಮಾಡಿದ್ದರ ಫಲ ಜ್ಞಾನಪ್ರಾಪ್ತಿ. ಇದೆಲ್ಲ ಪಂಚಮಹಾಯಜ್ಞದ ಬಗ್ಗೆ ಡೀಟೇಲ್ಸ್ ಹೇಳ್ತಕ್ಕಂಥ ವಾಕ್ಯ ಇದು. ಸಹಿ ಜೀವೇಶು ಸಂವಿಷ್ಟ ಪಿಂಡಂ ಪುತ್ರ ಜನಿಂ ತಥಾ. ಇನ್ನು ಪಿತೃಯಜ್ಞಕ್ಕೆ ಬಂತೀಗ, ಅದು ಕೂಡ ಜೀವರಲ್ಲಿ ಇದ್ದುಬಿಟ್ಟು ಪಿಂಡಂ ಪುತ್ರಜಾನಿ ತಥಾ ಪುತ್ರಜನಿಂ ತಥಾ. ಅದೇ ರೀತಿಯೇ ಪುತ್ರರು ಕೊಡ್ತಕ್ಕಂಥ ಏನು ಪಿಂಡ ಇದೆಯಲ್ಲ, ಪರಮಾತ್ಮ ಸ್ವತಃ ತಾನು ಪಿತೃಗಳಿಗೆ ಕೊಡಿಸ್ತಾ ಮೂಲಕ ಇದ್ದು ಅವ್ರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತಾ? ಆದ್ದರಿಂದ ಅಲ್ಲಿ ದೇವ ಕಾರ್ಯದಲ್ಲಿ ಏನು ಬಂತೀಗ, ವಿಷ್ಣು ಪ್ರೇರಣೆ ವಿಷ್ಣು ಪ್ರತಿಯೊಂದರಲ್ಲೂ ಕೂಡ ಭಗವದ್ ಅನುಗ್ರಹ ಇದೆ. ದೇವಯಜ್ಞ ಆಯಿತು, ಋಷಿಯಜ್ಞ ಆಯಿತು, ಪಿತೃಯಜ್ಞ ಆಯ್ತು. ಈಗ ಸಹಿ ಜೀವೇಶು ಸಂವಿಷ್ಟ ಪಿಂಡಂ ಪುತ್ರ ಜನಿಂ ತಥಾ ಯತ್ಕರೋತಿ ಪಿತೃಣಾಂಚ ಸಂಶ್ರೇಯಸ್ ತಥೆಯೇವ ಸಹ. ಅದು ಪಿತೃಗಳಿಗೆ ಆಶ್ರಯ ಪರಮಾತ್ಮನೇ ಹೊರತು ನಾವು ಆಶ್ರಯ ಕೊಟ್ಟಿದ್ದಲ್ಲ. ನಮ್ಮ ಮೂಲಕ ಮಾಡಿಸ್ತಾನೆ ಅಷ್ಟೇ. ಆಮೇಲೆ ಇಂದು ಬಂತೀಗ ಭೂತಯಜ್ಞ ಆಗಬೇಕೀಗ. ತೃಣೋಕ ತೃಣೋದಕಾದಿ ದಾನೇನ ಪಶೂನಾಂ ಅನ್ನದೋನೃಣಾಂ ಪಶೂನಾಂ ಅನ್ನತೋವೃಣಾಂ ತೃಣ ಉದಕಾದಿಗಳನ್ನು ಮನುಷ್ಯರೊಳಗೆ ಇದ್ದು ಪಶುಗಳಿಗೆ ಕೊಡ್ತಾ ಪಶುಗಳಿಗೆ ತೃಪ್ತಿ ತಾನು ಪಡಿಸ್ತಾ ಇದ್ದಾನೆ. ಮತ್ತೆ ತಾನೇ ತೃಪ್ತಿ ಪಡಿಸ್ತಾ ಇದ್ದೆ, ನೋಡಿ ನಾನು ನೀರು ಕೊಟ್ಟೆ, ನಾನು ಹುಲ್ಲಾಕಿದೆ ಅಂಥೇಳಿ ಒಳಗೆ ದೇವ್ರು ಪ್ರೇರೇಪಣೆ ಮಾಡಿದ್ರೆ ಏನು ಮಾಡ್ತಾ ಇದ್ದೆ ಈ ಮಧ್ಯೆ. ಅವನು ಪ್ರೇರೇಪಣೆ ಮಾಡಬೇಕು, ಕೈ ಕೊಡಬೇಕು, ಬುದ್ಧಿ ಕೊಡಬೇಕು, ಆಮೇಲೆ ಕೆಲಸ ಕೊಡಬೇಕು, ಅಲ್ಲಿ ಹುಲ್ಲು ಇರಬೇಕು, ಹುಲ್ಲು ಹಾಕಬೇಕು. ಎಲ್ಲದಕ್ಕೆ ಯಾರು ನಿಯಾಮಕರು? ಎಲ್ಲ ದೇವರು. ಹುಲ್ಲು ಹೂವಿದೆ ತೊಗೊಂಡು ಹಾಕ್ತಾನಷ್ಟೇ, ಇಲ್ಲಿ ತೊಗೊಂಡು ಹಾಕಿದ್ದು ಇಷ್ಟೇ ಒಂದು. ಇದು ಹಾಕ್ಲಿಕ್ಕೆ ಕೈ ಬೇಕು, ಹೂ ಬೆಳೆದಿರಬೇಕು, ಹೂವು ವಾಸನೆ ಬಂದಿರು ಎಷ್ಟು ಒಂದಲ್ಲ ಎರಡಲ್ಲ ಅಲ್ಲಿರಬೇಕು. ಇಲ್ಲಿಂದ ಇಲ್ಲಿಗೆ ಹಾಕೋದಷ್ಟೇ ಕೆಲಸ, ಅದು ತಾನು ಹಾಕಿಸ್ತಾನೆ. ಮತ್ತೆ ಇಷ್ಟ ಆದರೆ ನಮ್ದೇನಿದೆ ಅದರೊಳಗೆ? ಇದು ಅರ್ಥ ಮಾಡಿಕೊಂಡ್ರೆ ಜೀವನ ರೋಲ್ ಎಷ್ಟಿದೆ, ಪಾಯಿಂಟ್ ನಾಟ್ 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 ಸಮಥಿಂಗ್. ಅಷ್ಟರಲ್ಲೇ ಏನಾಯ್ತು ಅಲ್ಲಿಗೆ, ಅವನಿಗೆ ಒಂದಿಷ್ಟು ಪುಣ್ಯ ಕೊಟ್ಟು ಬರೀ ಮೋಕ್ಷಕ್ಕೆ ಹೋಗೋ ಪುಣ್ಯ ಬರಬೇಕು. ಅದರಿಂದ ಲೆಕ್ಕ ಇಟ್ಕೊಳ್ಳಿ, ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಫೈನಲಿ ತೊಗೊಂಡಾಗ ಎಷ್ಟಕ್ಕೆ ಬಂತದ್ದು? ಸ್ವಲ್ಪ ನೋಡೋಕೆ ಹೇಳಿಲ್ಲ. ಯಾಕೋ ಪುಸ್ತಕ ಮಾರ್ತಾನೆ, 100 ರೂಪಾಯಿ ಮಾರಿಬಿಡ್ತಾನೆ. ಅವನೇನು 100 ರೂಪಾಯಿ ಬಂತೀವಿ, 100 ರೂಪಾಯಿ ಬರೋದಿಲ್ಲ ಅವನಿಗೆ. ಯಾಕೆ? ಅವ್ರಿಗೆ ಬರೋದು ಕಮಿಷನ್ ಅಷ್ಟು, ಉಳಿದೆಲ್ಲ ಅಲ್ಲಿಗೆ ಹೋಗುತ್ತೆ. ಕಾತರ್ರು ಪ್ರಿಂಟರು ಅವರು ಎಷ್ಟು ಜನ ಡಿಸ್ಟ್ರಿಬ್ಯೂಟ್ ಆಗಿರೋದು, 100 ರೂಪಾಯಿ ಅವನಿಗೆ ಬರೋದಿಲ್ಲ. ಅದೇ ರೀತಿಯೇ ನಾವು ಮಾಡ್ತಕ್ಕಂಥ ಪುಣ್ಯದಲ್ಲಿ ನಮಗೆ ಅಷ್ಟು ಬರೋದಿಲ್ಲ. ಬರೋದೆಷ್ಟು? 0.00% ನಮಗೆ ಬರೋದಿಲ್ಲ, 0.something ಬರುತ್ತೆ ಅಷ್ಟೇ. ಅದನ್ನು ನಾವು ಅಹಂಕಾರ ಪಟ್ಟು ನಮ್ಮದೇ ಅಂತ ತಿಳ್ಕೊಂಡ್ರೆ ಅದು ಟ್ಯಾಕ್ಸಬಲ್ ಆಯ್ತು, ಯಥಾಪರ ಪನಿಷಬಲ್ ಅಫೆನ್ಸ್ ಆಯಿತು. ತಿಳಿತಲ್ಲ, ಟ್ಯಾಕ್ಸ್ ಕೊಡಿ, ಇದಕ್ಕೆಲ್ಲ ಟ್ಯಾಕ್ಸ್ ಕೊಡೋದು. 100 ರೂಪಾಯಿ ಟ್ಯಾಕ್ಸ್ ಕೊಡೋದಿಲ್ಲ ಅವನು, 100 ರೂಪಾಯಿ 100 ರೂಪಾಯಿ ಟ್ಯಾಕ್ಸ್ ಬರೋದಿಲ್ಲ ಅವನು. ಎಷ್ಟು ಬರುತ್ತೆ ಟ್ಯಾಕ್ಸು? ತನ್ನ ಕಮಿಷನ್ಗೆ ಮಾತ್ರ ಟ್ಯಾಕ್ಸ್ ಕೊಡ್ತಾನೆ ಹೊರತು ಇದೆಲ್ಲ ಖರ್ಚಾಗುತ್ತೆ. ಖರ್ಚದು ಟ್ಯಾಕ್ಸ್ ಇದೆಲ್ಲ, ಅದು ಇನ್ಕಮ್ ಅಲ್ಲ, ಅದು ಖರ್ಚಾದ್ರಿಂದಾಗಿನೇ ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ. ಇವರು ಮುಳುಗೋಗ್ಬಿಡ್ತಾ ಇದ್ದ ಅವ್ನು ತೊಗೊಂಡವ್ರು, ಯಾರು ವ್ಯಾಪಾರಗಳು ಮಾಡ್ತಿದ್ದಿಲ್ಲ ಕೊನೆಗೆ. ಸಹಿ ಜೀವೇಶು ಸರ್ವೇಷು ಪಿಂಡ ಪಿತೃಜೆ ನಿಮ್ ತಥಾ ಯತ್ಕರೋತಿ ಪಿತೃಣಾಂಚ ಸಂಶ್ರೇಯಸ್ ತಥೆಯೇ ವಸಃ ತೃಣೋದಕಾದಿ ದಾನೇನ ಪಶೂನಾಂ ಅನ್ನತೋನೃಣಾಂ ಉಪಕಾರಾಚ್ಚ ಸರ್ವೇಷಾಂ ಪ್ರಾಣಿನಾಂ ಆಶ್ರಯೋ ಹರಿಹಿ. ಅದೀಗ ಭೂತಯಜ್ಞ ಆಯ್ತೀಗ. ನೆಕ್ಸ್ಟ್ ಯಜ್ಞಾದೀನ್ ದೇವತಾದೀನಾಂ ಅನ್ನತ್ವೇನ ಪುರೈವಯತ್ ಬ್ರಹ್ಮಾದ್ಯೈರರ್ಥಿತಃ ಪ್ರಾದಾತ್ ಕ್ಷೀರಾಬ್ಸೆ ತಟ ಉತ್ತರೇ. ಯಜ್ಞ ಮೊದಲಾದವುಗಳನ್ನು ದೇವತೆಗಳು ಮೊದಲಾದವುಗಳಿಗೆ ಅವರ ಪ್ರಾರ್ಥನೆ ಅಂತ ಪರಮಾತ್ಮ ಏನು ಮಾಡಿದ್ದಾನೆ, ನಿಮಗಿದು ಇದು ಇದು ಡಿವೈಡ್ ಮಾಡಿಬಿಟ್ಟಿದೆ, ನಿಮಗೆ ಇದರಿಂದ ನಿಮಗೆ ಅಂತ ಮಾಡಿ ದೇವಯಜ್ಞ ನಿಮಗೆ ಋಷಿಯಜ್ಞ ನಿಮಗೆ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಮಾಡಿ ಅಂತ ಅವ್ರು ಮಾಡಿಸ್ತಾ ಇದ್ದಾರೆ. ಮತ್ತೆ ಇವತ್ತು ಗೌರ್ಮೆಂಟ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿಸುತ್ತಲ್ಲ, ಆ ಟೈಮ್ ಆರ್ಡರ್ ಮಾಡೋದು, ಅದರ ಜಾರಿ ತರೋದು, ದೇವರಲ್ಲಿ ಅನುಗ್ರಹ ಮಾಡಿ ಜಾರಿ ತರ್ತಾ ಇದ್ದಾರೆ ಒಳಗೆ ನಿಂತ್ಕೊಂಡು. ಅತಶ್ಚ ಸರ್ವಲೋಕಾನಾಂ ಆಶ್ರಯೋ ವಿಷ್ಣುರೇವ ಸಹ. ಈ ಮೂಲಕವಾಗಿ ಸರ್ವಲೋಕಗಳಿಗೂ ಕೂಡ ಆಶ್ರಯ ಬೇರೆ ಯಾರೂ ಅಲ್ಲ, ತಾನೇ ಆಶ್ರಯನಾಗಿದ್ದಾನೆ. ಏವಂ ಯೋ ವೇತ್ತಿ ವಿಷ್ಣೋಸ್ತು ಸರ್ವಾಧಾರತ್ವ ಮುಕ್ತಮಂ ಸರ್ವಾಣ್ಯಭಿ ಭೂತಾನಿ ತಸ್ಯೇಚ್ಛಂತಿ ಅವಿನಾಶಿತಾಂ. ಯಾರು ಈ ರೀತಿಯಾಗಿ ವಿಷ್ಣುವೇ ಸರ್ವಾಧಾರನಾಗಿದ್ದಾನೆ, ಉತ್ತಮವಾದ ಸರ್ವಾಧಾರತ್ವ ವಿಷ್ಣುವಿಗೆ ಹೊರತು ಬೇರೆಯವರಿಗಿಲ್ಲ ಅಂತ ತಿಳ್ಕೊಂಡ್ರೆ, ಸರ್ವಾಣ್ಯಭಿ ಭೂತಾನಿ ತಸ್ಯ ಇಚ್ಛಂತಿ ಅವಿನಾಶಿತಾಂ, ಅವರು ಎಲ್ಲ ದೇವತೆಗಳು ಎಲ್ಲರೂ ಕೂಡ ಏನು ಮಾಡ್ತಾರೆ, ಅನುಗ್ರಹವನ್ನು ಉಂಟು ಮಾಡ್ತಾರೆ, ಉದ್ಧಾರವಾಗುತ್ತೆ, ಅನುಗ್ರಹ ಮಾಡಿ. ನಾನು ಮಾಡಿದೆ, ಅಹಂಕಾರ ಪಟ್ಟವನ್ನು ಮಾಡೋದಿಲ್ಲ, ಗೊತ್ತಾಯ್ತು. ಈ ರೀತಿ ಮಾಡಿದವನು ಅನುಗ್ರಹವನ್ನು ಮಾಡ್ತಾರೆ. ಸ್ವಾಶ್ರೇಯಸ್ಯ ಯಥಾ ನಿತ್ಯಂ ಮನಾಶಂ ಪ್ರಾರ್ಥಯಂತಿ. ಯಾವಾಗಲೂ ತಮ್ಮ ಭೃತ್ಯರಿಗೆ ಏನು ಮಾಡ್ತಾರೆ, ಒಳ್ಳೇದಾಗಲಿ ಅಂತೇಳಿ ಸರ್ಕಾರ ಇವರು ಸೇವನ ಯೋಗಕ್ಷೇಮ ನೋಡ್ಕೊಳ್ಳುತ್ತೆ, ನೌಕರ ಯೋಗಕ್ಷೇಮನ. ನಾವು ಆ ರೀತಿ ಇದ್ದ ದೇವ ನಮ್ಮ ಯೋಗಕ್ಷೇಮ ನೋಡ್ಕೋತಾರೆ, ಈಗ ಸರಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಯೋಗಕ್ಷೇಮ ನೋಡ್ಕೋತಾರೆ ಅವರೆಲ್ಲ ಕೂಡ. ರಾಜಾದೇರಪಿ ತಾನ್ನೇವಂ ಉತ್ತಮಾಶ್ರಯ ವೇದಿನಃ. ರಾಜಾದೇಹೇ ಅಪಿ ತಾನ್ನೇವಂ ಉತ್ತಮಾಶ್ರಯ ವೇದಿನಃ ತದೇತತ್ ವಾಸುದೇವಸ್ಯ ಸರ್ವಾಧಾರತ್ವಂ ಉತ್ತಮಂ ವಿದಿತಂ ಸರ್ವವೇದೈಶ್ಚ ಮೀಮಾಂಸಾಭಿಶ್ಚ ನಿಶ್ಚಿತಂ ಇತಿ ಭವಿಷ್ಯತ್ ಪರ್ವಣಿ. ಹೀಗೆ ಅದು ಉಪನಿಷತ್ತಿನ ಮಾತನ್ನು ವಿವರಣೆ ಮಾಡಿದರು. ಕೊನೆಯದು ಅಂಡರ್ಸ್ಟುಡ್, ಅದು ಮನುಷ್ಯರಿಗೆ ಏನಾದರೂ ಅತಿಥಿ ಪೂಜೆ ಮಾಡ್ತಾರಲ್ಲ, ಅದು ಕೂಡ ಅಲ್ಲಿದ್ದು ಸ್ವೀಕಾರ ಮಾಡ್ತಾರೆ, ಅಲ್ಲಿದ್ದು ಕೊಡ್ತಾನೆ. ಅತಿಥಿ ದೇವೋಭವ, ಸ್ಪಷ್ಟ ಅದು. ಅತಿಥಿ ದೇವೋಭವ ಅಂತ ಹೇಳಬೇಕು, ಅತಿಥಿಗಳಿಗೆ ಕೊಡೋ ಉದ್ದೇಶ ನಮಗೇನಿದೆ, ಒಳಗೆ ದೇವತೆ ದೇವರಿದ್ದಾನೆ ಅಂತ ಕೊಡ್ತಾರೆ. ಇವರು ಕೂಡ ಏನು ತಿಳ್ಕೊತಾರೆ, ಇವರೊಳಗಿರೋ ದೇವರಿಂದ ನಮಗೆ ಬರ್ತಾ ಇದ್ದು ತಿಳ್ಕೊತಾರೆ ಹೊರತು ಇವರಿಂದ ಬಂತು ಅಂತ ನೆಪ ಅದು. ಒಳಗಿರೋ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂತ ತಿಳ್ಕೊತಾರೆ. ಹೇಳಿದರೆ ಕ್ಯಾಶಿಯರ್ ದುಡ್ಡು ಕೊಟ್ಟರೆ ಅದು ಬ್ಯಾಂಕ್ ಕೊಟ್ಟಿದ್ದೆ ಹೊರತು ಕ್ಯಾಶಿಯರ್ ಕೊಟ್ಟಿದ್ದಲ್ಲ, ಗೊತ್ತಾಯ್ತಿಲ್ಲ. ಅದೇ ರೀತಿಯೇ ನಾವೇನೋ ಅನ್ನ ಹಾಕಿದರೆ ನಾವು ಹಾಕಿದ್ವಿ ನಾವು ತಿಳ್ಕೊಳ್ಬಾರ್ದು, ಕೊಡೋರು ತಿಳ್ಕೊಬಾರ್ದು, ಒಳಗಿದ್ದ ದೇವರು ಕೊಡಿಸಿದ್ದಾರೆ ಅಂತ ತಿಳ್ಕೊಂಬಿಡ್ಬೇಕು. ಈ 5 ಯಜ್ಞಗಳು ಕೂಡ ಏನಾಯ್ತು, ಈಗ ಪರಮಾತ್ಮ ತನ್ನನ್ನು ಕುರಿತು ತಾನೇ ಮಾಡಿಕೊಂಡ ಯಜ್ಞಾಧಿಗಳಾದ್ದರಿಂದ ಒಂದು ನಿಜವಾಗಲೂ ಕೂಡ ಅದು ಅವರ ತನ್ನ ಆಶ್ರಯವನ್ನು ಅವಲಂಬಿಸಿ ಉಳಿದವರಿದ್ದಾರೆ ಹೊರತು ಉಳಿದವರು ಯಾರೂ ಕೂಡ ಸ್ವಂತ ಆಶ್ರಯವನ್ನು ಹೊಂದಿಲ್ಲ, ಅಥವಾ ಇನ್ನೊಬ್ಬರಿಗೆ ಸ್ವಾತಂತ್ರ್ಯ ಆಶ್ರಯನೂ ಕೊಡೋದಿಲ್ಲ. ಎರಡು ಅರ್ಥ ಬಂತು. ತದೇ ತತ್ ವಾಸುದೇವಸ್ಯ ಸರ್ವಾಧಾರತ್ವ ಉತ್ತಮಂ ವಿಧಿತಂ ಸರ್ವವೇದಶ್ಚ ಮೀಮಾಂಸಾಭಿಶ್ಚ ನಿಶ್ಚಿತಂ ಇತಿ ಭವಿಷ್ಯತ್ ಪರ್ವಣಿ. ಈಗ ಸ್ಪಷ್ಟವಾಗಿ ಭವಿಷ್ಯತ್ ಪರ್ವದಲ್ಲಿ ವಿಷ್ಣುವಿಗೆ ಸರ್ವಾಧಾರತ್ವವನ್ನು, ವಾಸುದೇವನಿಗೆ ಸರ್ವಾಧಾರತ್ವವನ್ನು ಸರ್ವ ವೇದಗಳಿಂದನೂ ನಮಗೆ ತಿಳಿದಿದೆ. ಮೀಮಾಂಸಾಭಿಶ್ಚ, ಮೀಮಾಂಸೆಗಳಿಂದ, ಮೂರು ಮೀಮಾಂಸೆ, ದೈವಿ ಮೀಮಾಂಸ, ಬ್ರಹ್ಮ ಮೀಮಾಂಸ, ಕರ್ಮ ಮೀಮಾಂಸ, ಅದು ಮೂರಾಗಿದ್ದು ಬಹುಚರ. ಮೀಮಾಂಸಾಭಿಶ್ಚ ನಿಶ್ಚಿತಂ ಇತಿ ಭವಿಷ್ಯತ್ ಪರ್ವಣಿ ಅಂಥೇಳಿ ಇಷ್ಟು ಕುಗದು ವ್ಯಾಖ್ಯಾನ. ಕಿಂತು ಅಲ್ಲಿ ಮೇಂದು ಬಂದಿದೆ ಅರಿಷ್ಟಿಮಿಚ್ಚ, ಅರಿಷ್ಟಿ ಅಂದರೆ ಕ್ಷೇಮ. ಸಂಸ್ಕೃತದಲ್ಲಿ ಅರಿಷ್ಟ ಅಂದರೆ ಕೆಟ್ಟದು ಅಂತ ಅರ್ಥ ಇದೆ, ಒಳ್ಳೆಯದು ಅಂತ ಅರ್ಥ ಇದೆ. ಇದು ಒಳ್ಳೆಯದಿದು ಅರಿಷ್ಟಿ ವಿಷಯ, ಅರಿಷ್ಟ ಅರಿಷ್ಟಿ ತೃತೀಯೋ ಅತಿಶಯ ಮೂರನೇ ಈಗ ಆಕಾರದ ಇಕಾರ ಉಪಯೋಗಿಸಿದ್ದರಿಂದ ಭಾರಿ ಕಲ್ಯಾಣವನ್ನು ದೇವತೆಗಳು ಇಷ್ಟಪಡ್ತಾರೆ ಅಂತ ಆಯ್ತಾರೆ. ಕಿಂತು ಬ್ರಹ್ಮಾದಿಭಿರ್ದೇವೈ ಪುರಾ ದೃಷ್ಟ್ವಾ ನಿರಂಹಸಃ ನಿರ್ಭಯಾನ್ ವಿಷ್ಣು ನಾಂನೈವ ಯಥೇಷ್ಟಂ ಪದಮಾಗತಾನ್ ಅಲಬ್ಧ್ವಾ ಚಾತ್ಮನಃ ಪೂಜಾಂ ಸಮ್ಯಗಾರಾಧಿತೋ ಹರಿಹಿ ಮಯಾ ಚಾಸ್ಮಾದಪಿ ಶ್ರೇಷ್ಠ್ಯಂ ವಾಂಛತಾಹಂ ಕೃತಾತ್ಮನಾ ತತಃ ಸಾಕ್ಷಾತ್ ಜಗನ್ನಾಥಃ ಪ್ರಸನ್ನೋ ಭಕ್ತವತ್ಸಲಃ ಅಂಶಾಂಶೇನ ಆತ್ಮನೈವೈತಾನ್ ಪೂಜಯಾಮಾಸ ಕೇಶವಃ ದೇವಾನ್ ಪಿತೃನ್ ದ್ವಿಜಾನ್ ಹವ್ಯಕವ್ಯಾದ್ಯೈಃ ಕರುಣಾಮಯಃ ತತಃ ಪ್ರಭೃತಿ ಪೂಜ್ಯಂತೆ ತ್ರೈಲೋಕ್ಯೇ ಸಚರಾಚರೇ ಇತಿ ಪಾದ್ಮೆ. ದೇವತೆಗಳಿಗೆ, ಋಷಿಗಳು ಮೊದಲಾದವರಿಗೆ ಪರಮಾತ್ಮ ಪೂಜ್ಯತ್ವವನ್ನು ಕೊಟ್ಟಿದ್ದನ್ನು ಹೇಳ್ತಾರೆ ಹೇಗೆ ಅಂಥೇಳಿ. ಕಿಂತು ಬ್ರಹ್ಮಾದಿಭಿರ್ದೇವೈ ಪುರಾ ದೃಷ್ಟ್ವಾ ನಿರಂಹಸಃ ನಿರ್ಭಯಾನ್ ವಿಷ್ಣು ನಾಂನೈವ ಯಥೇಷ್ಟಂ ಪದಮಾಗತಾನ್. ಬ್ರಹ್ಮಾದಿ ದೇವತೆಗಳೆಲ್ಲ ಯಾವುದೇ ಅಪಚಾರ ಬರಲು ಮಾಡದೇನೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಯಥೇಷ್ಟಂ ಪದಮಾಗತಾನ್ ತಮ್ಮ ಪದವಿಯನ್ನು ಹೊಂದಿಬಿಟ್ರು. ಅಲಬ್ಧ ಚಾತ್ಮನ ಪೂಜಾಂ ಸಮ್ಯಗ್ ಆರಾಧಿತೋ ಹರಿಹಿ ತಮ್ಮ ಪದವಿಗಳಲ್ಲಿ ದೇವರನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿದರು. ಜನಗಳಿಗೆ ಇದೆಲ್ಲ ಗೊತ್ತಿಲ್ಲ, ಅದಕ್ಕೆ ಅವ್ರು ದೇವತಾ ಪೂಜೆ ಮಾಡ್ತಾ ಇಲ್ಲಾಗ, ಯಾರು ಪೂಜೆನೂ ದೇವರು ಮಾಡ್ತಾ ಜನಗಳು ಮಾಡ್ತಾ ಇಲ್ಲ. ಅವು ಏನು ಮಾಡಿದಂತೆ ಪರಮಾತ್ಮ, ಮಯಾ ಚಾಸ್ಮಾದಪಿ ಶ್ರೇಷ್ಠ್ಯಂ ವಾಂಛತಾಹಂಕೃತ ಆತ್ಮನ ತತಃ ಸಾಕ್ಷಾತ್ ಜಗನ್ನಾಥ ಪ್ರಸನ್ನೋ ಭಕ್ತವತ್ಸಲಃ ಮಯಾ ಚ ಅಸ್ಮಾದಪಿ ಶ್ರೇಷ್ಠ್ಯಂ ವಾಂಛತ ಅಹಂಕೃತ ಆತ್ಮನ. ಅವಾಗೇನಾಗಿದೆ, ಮಯಾ ಚ ಅಸ್ಮಾದಪಿ ಶ್ರೇಷ್ಠ್ಯಂ, ನನ್ನಿಂದ ಇವರೆಲ್ಲರೂ ಶ್ರೇಷ್ಠರು ಅಂತಕ್ಕಂಥ ತಿಳುವಳಿಕೆ ಇಲ್ಲದೇನೆ ಅವರೆಲ್ಲ ಇದ್ದ ಕಾಲಕ್ಕೆ ಸಾಕ್ಷಾತ್ ಜಗನ್ನಾಥ ಪ್ರಸನ್ನ ಭಕ್ತವತ್ಸಲಃ, ಸಾಕ್ಷಾತ್ ಜಗನ್ನಾಥ ಪ್ರಸನ್ನನಾಗಿ ಭಕ್ತವತ್ಸಲಾದ ಅವನು ಅಂಶಾಂಶೇನ ಆತ್ಮನೈವೈತಾನ್ ಪೂಜಯಾಮಾಸ ಕೇಶವ. ತಾನೇ ಸ್ವತಃ ಅವರನ್ನು ಏನು ಮಾಡ್ತಾನೆ, ಪೂಜೆಯನ್ನು ಮಾಡ್ತಾನೆ. ಅವಾಗ ಏನಾಯ್ತು ಇವರಿಗೆಲ್ಲ ಕೂಡ, ಓ ನಾವೆಲ್ಲ ಪೂಜೆ ಮಾಡಬೇಕು ಅಂತ ಗೊತ್ತಾಯ್ತು. ಮನೆಯಲ್ಲಿ ಯಾವಾಗಲೂ ದೊಡ್ಡವ್ರು ಮಾಡಿದ ತಕ್ಷಣ ಉಳಿದವ್ರು ಏನು ಮಾಡ್ತಾರೆ, ನಡ್ಕೋತಾರೆ. ಅದಕ್ಕೆ ರಾಮೇಶ್ವರದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದೆ ಅದಕ್ಕೋಸ್ಕರ, ಉಳಿದವ್ರು ಮಾಡಲಿ ಅಂತ ತೋರಿಸೋಕ್ಕೋಸ್ಕರ, ರುಕ್ಮಿಣಿ ದೇವಿ ದುರ್ಗಾ ಪೂಜೆ ಮಾಡಿದ್ದೆ ಅದಕ್ಕೋಸ್ಕರ, ಮಾಡೋ ತೋರಿಸೋದಕ್ಕೋಸ್ಕರ. ಕೃಷ್ಣ ಗೋಪೂಜಾದಿಗಳನ್ನು ಮಾಡ್ತಾನೆ, ವಸುದೇವ ದೇವಕ್ಕೆ ತಂದೆ ತಾಯಿ ನಮಸ್ಕಾರವನ್ನು ಮಾಡ್ತಾನೆ, ಅದಕ್ಕೆ ಉಳಿದವರೆಲ್ಲ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ. ಅದಕ್ಕೆ ಅಂಶಾಂಶೇನ ಆತ್ಮನೈವೈತಾನ್ ಪೂಜೆ ಯಾವಾಸ ಕೇಶವ, ಆ ರೀತಿ ಮಾಡ್ಬೇಕಾದ್ರೆ ಪೂಜೆ ಮಾಡಿದ್ದು ಅವರಿಗೆಲ್ಲ ತನ್ನೊಳಗಿರ್ತ ತನ್ನ ರೂಪಕ್ಕೇನೆ, ಗೊತ್ತಾಯ್ತಾ? ಜನ ಏನು ತಿಳ್ಕೊಂಡ್ಬಿಟ್ರು, ಜ್ಞಾನಿಗಳಾದರೆ ಅರ್ಥ ಮಾಡ್ಕೊಳ್ರು, ಉಳಿದವರೆಲ್ಲ ಓಹೋ ಕೃಷ್ಣನೇ ಮಾಡ್ತಾನೆ ದೇವರೇ ಮಾಡ್ತಾನೆ ನಾವು ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡ್ರು. ಇದು ಬದ್ಧ ಧ್ಯಾನ. ಉಳಿದವರು ಅವರೇ ಮಾಡ್ತಾರೆ, ಇವರೇ ಕಡಿಮೆ ಅವರೇ ದೊಡ್ಡ ತಿಳ್ಕೊಂಡು ಇನ್ನೊಂದು ಗುಂಪು ಬಂದುಬಿಡ್ತದೆ. ಬ್ರಹ್ಮಾದಿಗಳ ಪೂಜೆ ಇದನ್ನೇ ಮಾಡ್ತಾರೆ ಅಂದರೆ ಅವರೇ ಭಾರಿ ದೊಡ್ಡವರು ಅಂತ ತಿಳ್ಕೊಂಡು ಬೇರೆ ಮಾತ್ರ ಹುಡ್ಲಕ್ಕೆ ಶುರು ಆಯ್ತು ಅದರಿಂದ. ಸೊ ಒಂದು ಕೆಲಸ ಮೂರು ಜನ ಅಬ್ಸರ್ವ್ ಮಾಡಿದರು, ತಿಳ್ಕೊಂಡು ಅಬ್ಸರ್ವ್ ಮಾಡಿದವರೆಲ್ಲ ಪರಮ ಸಾತ್ವಿಕರು. ಇವರು ಮಾಡಿದ ತಿಳು ಓ ಮಾ ನಮಗೋಸ್ಕರ ತೋರಿಸಿದ್ದಾರೆ ಅಂತ ತಿಳ್ಕೊಂಡಾಗ ಸಾತ್ವಿಕರು ಆದರು, ನಿಜವಾಗ್ಲೂ ಮಾಡಿದ ಅಂತ ತಿಳ್ಕೊಂಡು ಯಾವುದೋ ಕಡೆ ಸಮ ಅಂತ ತಿಳ್ಕೊಂಡ್ರು ಕೆಲವರು ಮಾಡ್ತಾರೆ, ಪರಸ್ಪರಂ ಭಾವ ತಿಳ್ಕೊಂಡ್ಬಿಟ್ರು. ಕೆಲವರು ಈ ವಿಷ್ಣುವಿನಿಂದ ಪೂಜಿತನಾದ ಬ್ರಹ್ಮರುದ್ರಾದಿಗಳೇ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ರೆ ತಾಮಸರಾಗಿಬಿಟ್ರು. ಒಂದೇ ಕೆಲಸವನ್ನು ಅರ್ಥ ಮಾಡ್ಕೊಳ್ಳೋದು ಬೇರೆ, ಇದು ಮಾಡೋದು ಬೇರೆ. ಯಾವುದೋ ಸಹ ದೊಡ್ಡ ಸ್ವಾಮಿಗಳು ಸನ್ಮಾನ ಹಾರ ಹಾಕಿಬಿಟ್ಟು ಕೊಳ್ಳಲ್ಲಿ ಸಮಾರಂಭದಲ್ಲಿ ಸನ್ಮಾನ ಮಾಡಬೇಕು, ನೋಡಿದ್ರು ಓ ಸ್ವಾಮಿ ಇವ್ರದ್ದೇ ಶ್ರೇಷ್ಠ ಅಂತ ತಿಳ್ಕೊಂಡ್ಬಿಟ್ರೆ ಏನು ಮಾಡಬೇಕದಕ್ಕೆ? ಸಮ ಅಯೋಗ್ಯರು ಆಗಿರ್ತಾರೆ. ಉಳಿದವರು ಏನು ಮಾಡ್ತಾರೆ, ಓಹೋ ಇವ್ರು ಗೌರವಿಸಿದ್ದರಿಂದ ಒಳಗೆ ವಿದ್ಯೆಯನ್ನು ಗೌರವಿಸಿದ್ದಾರೆ, ಈ ರೀತಿ ಅರ್ಥ ಮಾಡ್ಕೋತಾರೆ ಹೊರತು ವ್ಯಕ್ತಿ ಪೂಜೆ ಅಂತ ಭಾವಿಸೋದಿಲ್ಲ. ಮತ್ತೆ ಗೌರವ ಯಾರಿಗೆ ಬಂತಿ ಮತ್ತೆ? ಅವರಿಗೆ ಗೌರವ, ಸನ್ಮಾನ ಮಾಡಿ ಇವ್ರು ಮಾಡಿಸ್ಕೊಂಡವ್ರಿಗಿಂತ ಮಾಡಿದವರಿಗೆ ಜಾಸ್ತಿ ಗೌರವ. ಯಾತಕ್ಕೆ ಅಂದರೆ ರೆಕಗ್ನೈಸ್ ಮಾಡಿದರು ಅಂತ ಹೇಳಿಬಿಟ್ಟು ಈ ಲೋಕದಲ್ಲಿ ಪರಮಾತ್ಮ ತೋರಿಸ್ಕೊಟ್ಟಾರೆ. ದೇವತೆಗಳು ಸನ್ಮಾನ ತಾನು ಮಾಡೋ ಮೂಲಕ ಜಗತ್ತಲ್ಲಿ ಚಿಕ್ಕವರು ದೊಡ್ಡವ್ರು ಮಾಡ್ಬೋದು ಅಂತ ತೋರಿಸ್ಕೊಟ್ಟು ಅನುಸಂಧಾನ ಆಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದೇ ಅನುಗ್ರಹ ಮಾಡೋದಕ್ಕೋಸ್ಕರ ಅವರು ಮಾಡ್ತಾರೆ, ಉಳಿದವರದಿಂದ ಪಾಠ ಕಲಿತಾರೆ. ಇಲ್ಲದವ್ರು ಏನಾಗ್ತಿತ್ತು, ದೊಡ್ಡವರು ಸಣ್ಣವರಿಗೆ ಮಾಡೋಂಗಿಲ್ಲ. ಸೊ ಅದರಿಂದ ಏನಾಯ್ತು, ಕೊನೆ ಯಾರು ಮಾಡದಂತೆ ಆಗ್ಬಿಡ್ತು, ರೆಕಗ್ನಿಷನ್ ಇಲ್ದಾಗಿಬಿಡುತ್ತೆ. ಕೊನೆಗೆ ರೆಕಗ್ನಿಷನ್ ಬರಬೇಕು ಅಂತ ಹಾಗೆ ಮಾಡಿದ್ದರಿಂದ ಸಮಸ್ಯೆ ಬರಲಿಲ್ಲ. ಇನ್ನೂ ಆಚಾರ ಹೇಳ್ತಾರೆ, ಶಿಷ್ಯನಿಗೆ ಶಾಂತಿ ಪಾಠ ಎಲ್ಲ ಹಾಕಿಸಿದ ಮೇಲೆ ಯತ್ಯಾಶ್ರಮ ಕೊಡಬೇಕಾದ್ರೆ ತಲೆ ಮೇಲೆ ಸಾರಿಗ್ರಾಮದ ಅಭಿಷೇಕವನ್ನು ಮಾಡ್ತಾರೆ. ಯತಿಗಳು ಅಭಿಷೇಕ ಮಾಡ್ತಾರೆ, ಯಾತಕ್ಕೆ? ಅದು ಸನ್ನಿಧಾನ ಬರಲಿ ಅಂತ ಮಾಡ್ತಾರೆ, ಅವರ ಸನ್ನಿಧಾನ ಬರಲಿ ಅಂತ ಮಾಡ್ತಾರೆ. ನೋಡ್ಬಿಟ್ಟು ಪಾಪ ಇವರೇ ಅಭಿಷೇಕ ಎಲ್ಲ ಮಾಡ್ತಾರೆ ಅಂದಮೇಲೆ ಶಿಷ್ಯನೇ ಭಾರಿ ದೂರದಿಂದ ಕಾಣಿಸ್ತದೆ ಅಂತ ತಿಳ್ಕೊಂಬಿಟ್ರೆ ತಪ್ಪದು. ಅದು ನೋಡೋ ನೋಡೋರಿಗೆ ಬೇರೆ, ಇದು ಕಾಣೋದು ಬೇರೆ. ಆಚಾರ ಹೇಳ್ತಾರೆ, ಪ್ರತಿಮಾ ಶಿಷ್ಯರಲ್ಲಿ ಸನ್ನಿಧಾನ ಚಿಂತನೆ ಮಾಡಿಬಿಟ್ಟು ಗೊತ್ತಾಯ್ತು, ಪ್ರತಿಮೆಗೆ ಅಭಿಷೇಕ ಹೇಗೆ ಮಾಡ್ತಾರೋ ಶಿಷ್ಯನಿಗೆ ಅಭಿಷೇಕ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರತಿಯೊಗ ಅಭಿಷೇಕ ಮಾಡ, ಶಿಷ್ಯನಿಗೆ ಅಭಿಷೇಕ ಮಾಡಬೇಕು ಸನ್ನಿಧಾನ ಬರಲಿಕ್ಕೋಸ್ಕರ. ಪ್ರತಿಮಾಯಾಮ್ ಸಾನ್ನಿಧಿಕೃತ್, ಪ್ರತಿಮಾಯಾಮ್ ಸನ್ನಿಧಾನ ಕೃತ್, ಶಿಷ್ಯೇಚ ವ್ಯಕ್ತಿಕೃತ್ ಅಂತ ಹೇಳಿ ಶಿಷ್ಯನಿಗೆ ವಿಶೇಷವಾದಂಥ ಒಂದು ಅಭಿವ್ಯಕ್ತಿ ಬರೋದರಿಂದ ಅವರ ದೇವತಾ ಸನ್ನಿಧಾನ ಉಂಟಾಗೋದ್ರಿಂದ ಪೂಜ್ಯತ್ವ ಬರಲಿ ಅಂತ ಮಾಡ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ರೂಢಿಯಲ್ಲಿ ಬಂದೋಯ್ತು, ದೇವರು ಏನು ಮಾಡಿ ತೋರಿಸ್ತಾ ಪ್ರಾಕ್ಟೀಸಲ್ಲಿ ಬಂದೋಗ್ಬಿಟ್ಟಿದ್ರು. ಮಕ್ಕಳಿಗೆ ಆರತಿ ಮಾಡ್ತಾರೆ ತಂದೆ ತಾಯಿ ಕೂಡಿಸ್ಬಿಟ್ಟು ಹುಟ್ಟಿದ ದಿವಸ, ನೋಡಿ ಏನಿಸುತ್ತೆ? ಪಾಪ ಕೂಸಿನ ಎಷ್ಟು ನೋಡಿ ಮಾಡ್ತಾರೆ, ಕೂಸು ಯಾವುದು ದೇವರ ಅವತಾರ ಅಂತ ತಿಳ್ಕೊಂಬಿಟ್ರೆ ಏನು ಮಾಡ್ಬೇಕಾಗ ಏನದು? ಎಲ್ಲರಿಗೂ ಅರ್ಥ ಆಗುತ್ತೆ ಸಮಾರಂಭ ಈಗ, ಹೌದಲ್ಲ? ಅಕೇಶನ್ ಅದು ಎಲ್ಲಿ ದೊಡ್ಡ ದೊಡ್ಡ ಕೂತಿರ್ತಾರೆ ಮೇಲ್ಗಡೆ, ಇವನ್ನ ಹೆಜೆ ಇಲ್ಲಿ ಕೂಡಿಸಿಬಿಟ್ಟು ಭಾರಿ ವೈಭವ ಅತ್ತಿದ ದಿವಸ. ಯಾತಕ್ಕೆ? ಈ ಒಳಗಿರೋ ಭಗವದ್ ರೂಪಕ್ಕೆ ಅನುಸಂಧಾನ, ಅದು ಬರ್ತಾ ಬರ್ತಾ ಬಿಟ್ಟೋಗ್ಬಿಟ್ಟು ಕೂಸಿಗೆ ಅನುಸಂಧಾನ ಆಗೋಯ್ತು, ಕೊನೆಗೆ ಮಗುವಿಗೆ ಆಯ್ತು. ಅದು ತಪ್ಪಾಯ್ತು, ಅದರಿಂದ ಅಹಂಕಾರ ಬರಲಿಕ್ಕೂ ಶುರುವಾಯ್ತು ಅವರಿಗೆ, ನಾವು ದೊಡ್ಡವನಂತ ಭ್ರಮೆ ಬರಲಿಕ್ಕೆ ಕಾರಣ ಆಯಿತು. ದೇವಾನ್ ಪಿತೃನ್ ದ್ವಿಜಾನ್, ಎಷ್ಟು ಜನಕ್ಕೆ ಕೊಟ್ಟ ಅನುಗ್ರಹ ಈ ರೀತಿ ದೇವರು ಅಂದರೆ, ದೇವಾನ್ ಪಿತೃನ್ ದ್ವಿಜಾನ್ ಹವ್ಯ ಕವ್ಯಾದ್ಯೈಹಿ ಕರುಣಾಮಯ. ದೇವತೆಗಳಿಗೆಲ್ಲ ಹವ್ಯ, ಪಿತೃಗಳಿಗೆಲ್ಲ ಕವ್ಯ, ಆದಿಶಬ್ದದಿಂದ ಅನ್ನ, ಬ್ರಾಹ್ಮಣರು ಮೊದಲಾದವರಿಗೆ ಈ ರೀತಿ ಎಲ್ಲರೂ ತಾನೇ ಕೊಡ್ತಾ, ತಥ ಪ್ರವೃತ್ತಿ ಪೂಜ್ಯಂತೆ ತ್ರೈಲೋಕ್ಯೇ ಸಚರಾಚರೇ ಇತಿ ಪಾದ್ಮೆ. ಇದನ್ನು ನೋಡಿಬಿಟ್ಟು ಉಳಿದವರೆಲ್ಲ ಕೂಡ ದೇವತೆಗಳು ಮೊದಲಾದ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಟ್ರು, ಅವರಿಗೆ ಡ್ಯೂ ಪ್ಲೇಸ್ ಸಿಕ್ಕಾಗಾಯ್ತು. ಅದರಿಂದ ಆತ್ಮೇ ವೇದ ಮಗ್ರೆ ಆಸೀತ್ ಏಕಏವ ಸುವಕಾಮಯತ ಜಾಯಾಮೇ ಸ್ಯಾದಥ ಪ್ರಜಾಯೇಯಾಥ ವಿತ್ತಮ್ಮೇ ಸ್ಯಾದಥ ಕರ್ಮ ಕುರ್ವೀಯ ಇತ್ತೇತಾವಾನ್ ವೈ ಕಾಮೋ ನೈಚ್ಛಂಶ್ಚ ನಾಥೋ ಭೂಯೋ ವಿಂದೇತ್ ತಸ್ಮಾದಪಿ ಏತರಿಹಿ ಏಕಾಕೀ ಕಾಮಯತೆ ಜಾಯಾಮೇ ಸ್ಯಾತ್ ಅಥ ಪ್ರಜಾಯೇಯ ಅಥ ವಿತ್ತಮ್ಮೇ ಸ್ಯಾತ್ ಅಥ ಕರ್ಮ ಕುರ್ವೀಯ ಇತಿ ಸ ಯಾವದಪಿ ಏತೇಷಾಂ ಏಕೈಕಂ ನ ಪ್ರಾಪ್ನೋತಿ ಅಕೃಷ್ಣ ಏವ ನಾತಾವನ್ ಮನ್ಯತೆ ತಸ್ಯ ಉತ್ಕೃಷ್ಣತಾ ತಸ್ಯ ಉತ್ಕೃಷ್ಣತಾ ಮನ ಏವ ಅಸ್ಯ ಆತ್ಮ ವಾಗ್ಜಾಯ ಪ್ರಾಣ ಪ್ರಜಾ ಚಕ್ಷುರ್ಮಾನುಷಂ ವಿತ್ತಂ ಚಕ್ಷುಷಾ ಹಿತದ್ವಿಂದತೆ ಶ್ರೋತ್ರಂ ದೇವಂ ಶ್ರೋತ್ರೇಣ ಹಿ ತಚ್ಛೃಣೋತಿ ಆತ್ಮೈವಾಸ್ಯ ಕರ್ಮ ಆತ್ಮನಾ ಹಿ ಕರ್ಮ ಕರೋತಿ ಸಯೇಷ ಪಾಂಕ್ತೋ ಯಜ್ಞ ಪಾಂಕ್ತಃ ಪಶು ಪಾಂಕ್ತಃ ಪುರುಷ ಪಾಂಕ್ತಮಿದಂ ಸರ್ವಂ ಯದಿದಂ ಕಿಂಚ ತದಿದಂ ಸರ್ವಮಾಪ್ನೋತಿ ಏವಂ ವೇದ. ಇದು ಅವ್ಯಾಕೃತ ಬ್ರಾಹ್ಮಣ ಅಂತ ಅದಕ್ಕೆ. ಏಕೋ ನಾರಾಯಣ ಪೂರ್ವಂ ಆಸೀತ್ ಜಾಯಾಂ ಸ ಐಕ್ಷತಾ. ಪರಮಾತ್ಮ ಮೊದಲು ಏಕೋ ನಾರಾಯಣ ಆಸೀತ್, ತನಗೆ ಜಾಯ ಅಂಥೇಳಿ ಮಹಾಲಕ್ಷ್ಮಿಯ ರೂಪಗಳೆಲ್ಲ ಸೃಷ್ಟಿಯಾದವು. ವಿದ್ಯಮಾನಮಪಿ ಸದಾ ಭೋಗಾರ್ಥಂ ಪುರುಷೋತ್ತಮ. ಲಕ್ಷ್ಮೀದೇವಿ ನಿತ್ಯರೇನೆ, ಇರೋರಿಗೆ ಮಾಯಾಜಯ ಕೃತಿ ಇತ್ಯಾದಿ ರೂಪ ತಗೊಳ್ಳೋಕ್ಕೆ ಪರಮಾತ್ಮ ಅನುಗ್ರಹ ಮಾಡಿದ. தஸ்யாக்ஞைவன்யதா தரமாபி ரூபம் பப்ரே த்வித்தீயமபயத் பிரவதந்தி மாயாம். தாத்பர்ய நிர்ணயத்தில் இதெல்லாம் ஹெடுத்தார். தேவர் அப்பணையன் ಬಹುರೂಪತ ಉಂಟು. ನೋಡ್ರಿ ಏನು ಗೊತ್ತಾಯ್ತಾಗ, ಲಕ್ಷ್ಮೀ ಬಂದ ಹೆಂಡತಿ ನಾರಾಯಣ ಪತಿ ಅಂತ ಲೋಕಕ್ಕೆ ಗೊತ್ತಾಯ್ತು. ಸೊ ಒಬ್ಬನು ಸಾಮಾನ್ಯ ಏನು ಇಷ್ಟಪಡ್ತಾನೆ, ಪರಿವಾರವನ್ನು ಬಯಸಿ ಮೊದಲು ಮದುವೆ ಆಗ್ತಾನೆ, ಫಸ್ಟ್ ಹೆಂಡತಿ. ಏಕೈತ್ಯುಚ್ಚತೇ ದೇವ್ಯಾ ರಮಮಾಣ ಸ್ತುತಂ ವಿಭುಹು. ಆಮೇಲಾಯಿತು ಮಕ್ಕಳು, ಐಚ್ಛದ್ ಬ್ರಹ್ಮ ತಥೋ ಜಗ್ನೇ, ಮದುವೆ ಆದ್ಮೇಲೆ ಮಗುವಾಯ್ತು ಅಂತ ಕೇಳ್ತಾರೆ. ಬ್ರಹ್ಮದೇವರು ಹುಟ್ಟಿದರು. ತಥೋ ದೇವಾಂಶ ಸರ್ವಶಃ, ಆಮೇಲೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಸಂಸಾರ ಬೆಳೀತಾ ಹೋಯಿತು. ಜಾತೇ ಪುತ್ರೇ ವಿತ್ತಮೈಚ್ಛತ್, ಆಮೇಲೆ ಮೇಂಟೆನೆನ್ಸ್ ದುಡ್ಡು ಬೇಕಾಯ್ತು. ಈಗ ಜಾತೇ ಪುತ್ರಂ ವಿತ್ತಮೈಚ್ಛತ್, ಹಣ ಬೇಕು ಅಂತ ಆಯ್ತಾಗ. ಐಚ್ಛತ್ ಭೂತಾನಿ ಅಂಡಂ ತಥೋಭವತ್, ಆಗ ಬ್ರಹ್ಮಾಂಡ ಸೃಷ್ಟಿಯಾಯಿತು. ಅಂಡಸ್ಯ ಅಂತಸ್ತ್ವಿಮೇ ಲೋಕಾಹ, ಅದರೊಳಗೆ ಬ್ರಹ್ಮಾಂಡವೇ ಮನೆ ಆಯ್ತು. ಆಮೇಲೆ ಹಣ ಬಂತು, ಹಣ ಆದಮೇಲೆ ಮನೆ ಶುರುವಾಯಿತು. ಮನೆ ಪರಮಾತ್ಮನ, ಇಡೀ ಬ್ರಹ್ಮಾಂಡವೇ ಪರಮಾತ್ಮನ ಮನೆ. ಅಂಡಂತ್ಯಾಸ್ತಸ್ತಿ ಅಂಡಂಸ್ಯ ಅಂತಸ್ತ್ವಿಮೇ ಲೋಕಾಹ ಕುರಿಯಾಂ ಕರ್ಮೇತಿ ಚೈಚ್ಛತ, ಅದಿಷ್ಟು ಲೋಕಗಳು ಸೃಷ್ಟಿಯಾದವು. ಅದು ಪರಮಾತ್ಮನ ಇವ ಸೃಷ್ಟಿಕ್ರಮನ ಸಂಸಾರ ಬೆಳೆಯೋ ರೀತಿ ಹೋಲಿಸ್ತಾ, ಸಂಸಾರ ಬೆಳೆಯ ರೀತಿ ಹೋಲಿಸ್ತಾ, ಆ ಮೂಲಕವೇ ಸಂಸಾರ ಬೆಳೆಯಲು ಶುರುವಾಗಿ ದಿ ಬೇಸಿಸ್ ಮೇಲೆ ಅಂತ ಹೇಳ್ತಾ, ಪರಮಾತ್ಮ ಇಲ್ಲಿ ಮಾಡಿ ತೋರಿಸ್ತಾ ಹೇಗೆ ಬೆಳೀತಾ ಹೋಗಬೇಕು, ಆ ಮೂಲಕ ಸಾಧನೆ ಆಗಬೇಕು. ಇಷ್ಟೆಲ್ಲ ಮಾಡೋದೇನು ಮುಂದೆ, ಎಲ್ಲ ಮಾಡಿ ಸುಖ ಕೊಡೋದಲ್ಲ, ಸಾಧನೆಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡೋದು. ಆಫೀಸ್ ಎಸ್ಟಾಬ್ಲಿಷ್ ಆದಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಏನು ಅರ್ಥ ಅದಕ್ಕೆ? ಮುಂದೆ ಅದರ ವರ್ಕ್ ಆಗಬೇಕಾದ್ರಿಂದ ಇಲ್ಲಿ ಜನತಾ ಸೇವೆ ಇಲ್ಲ ಆಗಬೇಕು, ಜನಾರ್ದನ ಸೇವೆ ಅಲ್ಲಿ ಆಗಬೇಕು. ಅದಕ್ಕೋಸ್ಕರ ಆಫೀಸ್ ಮಾಡೋ ಹಾಗೆಲ್ಲ ಸೆಟಪ್ ಆಯ್ತು. ಈಗ ಹೌದು, ಯಾವಾಗಲೂ ಮಾಡಬೇಕು. ಹೌದು ಹೌದು, ಅದಕ್ಕೇನೆ ಲಕ್ಷ್ಮೀ ಹಿರಿಯ ಸೇವೆ. ಯಾತಕ್ಕೆ ಮಂಗಳಾಷ್ಟು ಕೇಳ್ತಾರೆ ಅಂದರೆ ಈ ರೀತಿ ತಿಳ್ಕೊಂಡು ಬದುಕಬೇಕು ಅಂತ ಅರ್ಥ. ಲಕ್ಷ್ಮೀ ಹಿರಿಯಸ್ಯ ಪರಿಗ್ರಹ ಕವನಹು ಸೂನುಹು ಕರುತ್ಮಾನ್ ರಥಃ ಪೌತ್ರಶ್ಚಂದ್ರಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನ. ಅದು ಬಂತಲ್ಲ, ಹಾಸಿಗೆ ಎಲ್ಲ ವ್ಯವಸ್ಥೆ ಆಗಬೇಕಲ್ಲ ಮನೆಯಲ್ಲಿ. ಎಲ್ಲ ಆಯಿತು. ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಶ್ಯ ಪ್ರಭೋ ಸೇವಕ, ಮನೆ ಆಳೆ ಕಾಳು ಬೇಕಾಯಿತು. ಎಲ್ಲ ಬಂದರು. ತಸ್ಯ ಸುರಗಣ ಯಶ್ಯ ಪ್ರಭೋ ಸೇವಕ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ. ಮೂರು ಲೋಕನೇ ಬರುವಂತೇ ಕುಟುಂಬ. ಒಂದು ಕುಟುಂಬ ಸಲಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಾದರೆ, ಮೂರು ಲೋಕ ಕುಟುಂಬ. ಟೀಕಾರಾಯರ ಅದೇ ಮಾತನ್ನು, ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ವಿಷ್ಣುತತ್ವ ನಿರ್ಣಯದಲ್ಲಿ ಮಂಗಳಾಚರಣೆ ಮಾಡ್ತಾರೆ. ಎರಡನೇ ಪರಿಚ್ಛೇದಕ್ಕೆ ಮಂಗಳ ಶ್ಲೋಕ ಇದನ್ನೆಲ್ಲ ಇಟ್ಕೊಂಡೇ ಹೇಳಿದ್ದು. ಅವ್ರು ಮಾಡಿದ ಮಂಗಳಾಚರಣೆ ಉಪನಿಷತ್ತಿನ ಅರ್ಥ, ಅದು ಆಚಾರ್ಯರ ಭಾಷ್ಯ. ಅದಕ್ಕೆ ಅರ್ಥ ಇಟ್ಕೊಂಡು ಟೀಕಾರಾಯರು ಮಾಡಿರೋದು. ಮಂಗಳಾಷ್ಟಕ ಪೂರ್ತಿ ಏನದು, ಇದರ ಅರ್ಥ, ಈ ಭಾಗದ ಅರ್ಥ ಇದು. ಪ್ರತಿನಿತ್ಯ ಚಿಂತನೆ ಮಾಡಲಿಕ್ಕೆ ವಿವಾಹವಾಗ್ತಿದ್ದಾನಲ್ಲ, ವಿವಾಹವಾಗೋಸ್ಕರ ಮಂಗಳಕ್ಕೆ ಇವೆಲ್ಲ ಬೇಕು ಅಂತ ಹೇಳಿದರು. ಋಷಿಗಳು ಮುನಿಗಳೆಲ್ಲ ಬೇಕಲ್ಲ, ಅವರ ಸ್ಮರಣೆ, ಪರ್ವತಾದಿಗಳ ಸ್ಮರಣೆ, ರಾಜರ ಸ್ಮರಣೆ, ಗಂಗಾ ತೀರ್ಥ ಸ್ಮರಣೆ, ಶಾಸ್ತ್ರದ ಸ್ಮರಣೆ, ಗ್ರಹಗಳ ಸ್ಮರಣೆ ಎಲ್ಲ ಮಾಡಿಬಿಟ್ಟು ಸಮಗ್ರ ಚಿಂತನೆಗೆ ಅನುಕೂಲ ಮಾಡಿಕೊಡ್ತಾರೆ. ಈಗ ಹೇಳ್ತಾರೆ, ಜಾತೇ ಪುತ್ರೇ ವಿತ್ತಮೈ ಆಹುರಾತ್ಮೇತಿ ತತಸ್ತು ಕೃಷ್ಣ ಕೃತವಾನ್ ಯಜ್ಞಂ ಸ್ವಸ್ಮೈ ಸ ಪುರುಷೋತ್ತಮ. ಪರಮಾತ್ಮ ತಾನೇ ತಾನನ ಕುರಿತು ಯಜ್ಞವನ್ನು ಮಾಡಿಕೊಂಡ. ಗೃಹಸ್ಥನಿಗೆ ಮಹಾಯಜ್ಞ ಮಾಡೋ ಅಧಿಕಾರ ಯಾರಿಗೆ? ಗೃಹಸ್ಥನಿಗೆ. ಗೃಹಸ್ಥ ಈ ರೀತಿ ಆದಮೇಲೆ ಪಂಚಮಹಾಯಜ್ಞ ಶುರುವಾಯಿತು. ಆಹುರಾತ್ಮೇತಿ ತಮ್ಮ ದೇವಂ ಪೂರ್ಣತ್ವಾತ್ ವಿಷ್ಣು ಅವ್ಯಯಂ. ಇಂಥ ದೇವರನ್ನೇ ಪೂರ್ಣನಾದ್ದರಿಂದ ಏನಂತ ಕರೀತಾರೆ? ಆತ್ಮ ಅಂತ ಕರೀತಾರೆ. ಆತ್ಮಶಬ್ದದ ಅರ್ಥ ಇದಿಷ್ಟು ಕೂಡ. ಇದೆಲ್ಲ ಇಟ್ಕೊಂಡೆ ಬ್ರಹ್ಮಸೂತ್ರದಲ್ಲಿ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ. ಆತ್ಮತ್ವೇನ ಉಪಾಸನೆ ಭಾಳ ದೊಡ್ಡದು. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ. ಆತ್ಮತ್ವೇನ ಉಪಾಸನೆ ಮಾಡಬೇಕು. ಆತ್ಮಶಬ್ದಕ್ಕೆ ಏನರ್ಥ? ಅಂತರ್ಯಾಮಿ ಅಂತ ಒಂದರ್ಥ, ಸ್ವಾಮಿ ಅಂತ ಇನ್ನೊಂದರ್ಥ, ಮತ್ತು ಪ್ರೇರಕ ಅಂತ ಮತ್ತೊಂದು ಅರ್ಥ, ಮತ್ತು ನಮ್ಮಿಂದ ಏನು ಅಪೇಕ್ಷೆ ಪಡೋದಿಲ್ಲ ಅದನ್ನು ಪೂರ್ಣ ಅಂತ ಇನ್ನೊಂದು ಅರ್ಥ. ಇಷ್ಟೆಲ್ಲ ಮಾಡಿದ್ರೆ ತಾನೇನು ರೆಸ್ಪೆಕ್ಟ್ ಮಾಡೋದಿಲ್ಲ ನಮ್ಮಿಂದ. ಇಷ್ಟು ಅರ್ಥ ಇಟ್ಕೊಂಡು ಆತ್ಮ ಅಂತ ಉಪಾಸನೆ ಮಾಡಿದರೆ ಅದು ನಿತ್ಯೋಪಾಸನೆಗೆ ಬೇಕದು. ಅದಕ್ಕೆ ಸತ್ ಚಿತ್ ಆನಂದ ಆತ್ಮ ನಾಲ್ಕು ಗುಣಗಳಿಂದ ಮಾಡಲೇಬೇಕು ಮಿನಿಮಮ್. ಅದು ಮನುಷ್ಯೋತ್ತಮರಿಗೆ ವೀಸಾ. ಅದೂ ಆಗದೆ ಹೋದರೆ ಆದಿವ್ಯಾದಿ ನಿಮಿತ್ತೇನ ಓ ಯಾವ್ದಾರು ಬಿಡ್ಬೋದು, ಆತ್ಮ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಆತ್ಮೇತಿ ತೂಪಗಚ್ಚಿ ಗ್ರಹ. ಸತ್ ಅಂತ ಮಾಡಲಿಕ್ಕಾಗಲಿಲ್ಲ, ಚಿತ್ತೂ ಆಗಲಿಲ್ಲ, ಆನಂದ ಅಂತೂ ಆಗಲಿಲ್ಲ, ಆತ್ಮ ಅಂತ ಮರಿಬಾರ್ದು. ಅಷ್ಟಾದರೂ ಮಾಡಬೇಕು ಅಂತ ಹೇಳ್ತಾರೆ. ಆತ್ಮಶಬ್ದ ಕಲೆ ಸ್ವಾಮಿ ಅಂತ ಆಯ್ತಾಗ, ದೇವರು ಸ್ವಾಮಿ ಆದರೆ ನಾವೇನಾಗ್ತೇವಾಗ? ದಾಸ ಆಗ್ತದೆ. ಅದಕ್ಕೆ ದಾಸೋಹಂ ಕೋಸಲಿ ಅಂದರೆ ದಾಸ ಅಂತ ನಮ್ಮ ತಿಳ್ಕೊಂಡು ದೇವರು ಸ್ವಾಮಿ ಅಂತ ತಿಳ್ಕೊಂಡಾಗ ಆಯ್ತಲ್ಲ. ದಾಸತ್ವದಲ್ಲಿ ಎರಡಿದೆ, ಇನ್ನೊಬ್ಬ ವಸ್ತು ಇರಲೇಬೇಕು ಫಸ್ಟ್. ದಾಸನಾಗಬೇಕಾದ್ರೆ ಅವನು ಸಮನಾಗಿರಬಾರ್ದು, ಏನಾಗಿರ್ಬೇಕು? ಅವನು ಉತ್ತಮನಾಗಿರ್ಬೇಕು, ತಾನು ಕಡಿಮೆ ಆಗಿರಬೇಕು, ಅನುಸಂಧಾನ ಇರಬೇಕು, ಅದು ಸ್ವತಂತ್ರನಾಗಬೇಕು, ಅಸ್ವತಂತ್ರನಾಗಬೇಕು. ಎಲ್ಲ ತತ್ವ ಬರ ಹಾಗೆ ದಾಸ ಶಬ್ದದಲ್ಲಿ ವೈಶಿಷ್ಟ್ಯ ಇದೆ. ಅದು ಹೇಳೋದಕ್ಕೆ ದಾಸೋಹಂ ದಾಸೋಹಂ ಅಂತ ಹನುಮಂತ ರಾಮನ ಮುಂದೆ ಹೇಳಿದ್ದು. ದೈವಂ ವಿತ್ತಂ ಸುಖಾದ್ಯಂ ಹಿ. ಆಮೇಲೆ ಸಂಪತ್ತೇನೀಗ ಅಂತ ಪ್ರಶ್ನೆ ಬಂತು. ಸಂಪತ್ತು ಹೊರಗಿನ ಸಂಪತ್ತು ನಮಗೆ ಗೊತ್ತಿದೆ, ಹೊರಗಿನ ಸಂಪತ್ತು ಹೇಳ್ತಾರೆ. ಆ ತಂ ದೇವಂ ಪೂರ್ಣತ್ವಾ ವಿಷ್ಣು ಭವ್ಯಯಂ. ತಸ್ಮಾದ್ಯಾಪಿ ಯಹ್ ಕಾಮಿ ಸಹೇತಾವಂತಮಿಚ್ಛತಿ. ಇವತ್ತು ಬಯಸಲಿ ಶ್ರೀತರನೇ ಯುಚ್ಚ ವಿವೇಚನೆ ಮಾಡ್ತಾ ಹೋಗ್ತಾನೆ. ದೈವಂ ವಿತ್ತಂ ಸುಖಾದ್ಯಂ ಹಿ ಮಿತ್ರಾದ್ಯಂ ಮಾನುಷಂ ತು ಯತ್ ಇದಾನೀಮಪಿ ತಸ್ಮಾದ್ಧಿ ಕಾಮಯೇ ದೇವಮೇವತು ಯಹ್ ಕಶ್ಚಿತ್ ಪುರುಷೋ ವಾಪಿ ತದ್ವೈಕಲ್ಯಾದ ಕೃಷ್ಣವಾನ್. ದೈವಂ ವಿತ್ತಂ ಸುಖಾದ್ಯಂ, ದೈವಿ ವಿತ್ತ ಅಂತ ಹೇಳಿದರೆ ಆನಂದಾದಿಗಳು ದೈವಿ ವಿತ್ತ. ಮಿತ್ರಾದ್ಯಂ ಮಾನುಷಂ ತು ಯತ್, ದೈವಿ ವಿತ್ತ ಅಂದರೆ ಆನಂದ ಎಲ್ಲ ಇರ್ತದೆ. ನೆಮ್ಮದಿ ಕೊಟ್ಟಿದ್ದಾನೆ ಅಂದರೆ ದೈವಿ ಸಂಪತ್ತದು ಎಲ್ಲ. ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಬಿಡಿದವರೆಲ್ಲ ಇದ್ದಾರೆ, ಅದು ಮಾನುಷ ಸಂಪತ್ತದು. ಮಾನುಷ ಸಂಪತ್ತು ಡೈರೆಕ್ಟ್ ಉಪಯೋಗಕ್ಕೆ ಬರೋದಿಲ್ಲ, ಇದು ಡೈರೆಕ್ಟ್ ಉಪಯೋಗಕ್ಕೆ ಬರೋದು. ಉದಾಹರಣೆ ಬಂಗಾರ ತಿನ್ನಕ್ಕೆ ಬರೋದಿಲ್ಲ, ಅನ್ನುವ ಕನ್ವರ್ಟ್ ಆಗಿ ತಿನ್ನಬೇಕಾದ್ರೆ ಅದು ದೈವಿ ವಿತ್ತ, ಅದರಿಂದ ನೆಮ್ಮದಿ ಸಿಗುತ್ತೆ. ಅದರಿಂದ ಅಲಂಕಾರಕ್ಕೆ ಹೊರತು ತಿನ್ನೋದಕ್ಕೆಲ್ಲ ಬರೋದಿಲ್ಲ, ಬಟ್ ಕೊಂಡ್ಕೊಳ್ಳೋಕೆ ಬರುತ್ತೆ ಅದರಿಂದ. ಅದಕ್ಕೆ ಮಾನುಷ ವಿತ್ತನ ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು? ದೈವಿ ವಿತ್ತಕ್ಕೆ. ಅದೇ ದ್ವಿತ್ತಂತು ಅತೀರ್ಥೀಕೃತ ಮಂಗವಾಚಂ ಹೀನಾಂ, ನಮ್ಮಿರ್ತಕ್ಕಂಥ ಹಣವನ್ನು ಪುಣ್ಯ ಕನ್ವರ್ಟ್ ಮಾಡಬೇಕಂತದ್ದು. ಪುಣ್ಯ ಕನ್ವರ್ಟ್ ಮಾಡೋದು ಯಾವಾಗ ಕನ್ವರ್ಟ್ ಆಗುತ್ತದೋ? ತೀರ್ಥೀಕೃತಂ, ತೀರ್ಥ ಅಂದರೆ ಶಾಸ್ತ್ರ, ಶಾಸ್ತ್ರಾಧ್ಯಯನಕ್ಕೆ, ತೀರ್ಥಯಾತ್ರೆಗೆ, ದೊಡ್ಡವರಿಗೆ ಕೊಡ್ತಾ ಹೋದಂತ ಏನಾಗುತ್ತದೋ? ಪವಿತ್ರ ಆಗಲಿಕ್ಕೆ ಶುರುವಾಗುತ್ತೆ. ಲೋಕದಲ್ಲೇನೆ ಅಂತ ಸಂಸ್ಥೆ ಕೊಟ್ಟಷ್ಟು ಎಟೀಸ್ ಎಕ್ಸಾಮ್ ಕೊಡೋಕ್ಕೆ ಶುರು ಮಾಡ್ತಾರೆ. ಯಾಕೆ ತೀರ್ಥೀಕೃತ ಆಯ್ತದೆ, ಈಗ ತಾನು ಉಪಯೋಗಿಸ್ತಾ ಇನ್ನೊಬ್ಬರಿಗೆ ಕೊಟ್ಟ ತೀರ್ಥೀಕೃತ. ಇನ್ನೂ ದೊಡ್ಡ ಪರ್ಪಸ್ಗೆ ಕೊಟ್ಟರೆ 100% 50% ಅದು 100% ಅದಕ್ಕೆ ಸದ್ವಿನಿಯೋಗ ಮಾಡ್ತಾ ಇದ್ದಾನೆ ಅಂತೇಳಿ ನಮ್ಗೆ ಅರ್ಥ. ಎಟಿಜಿ ಕೊಡೋ ಕಾನ್ಸೆಪ್ಟ್ ದೇವ್ರು ಹಾಕಿದ್ದದು, ದೇವ್ರಿಗೆ ದೇವ್ರು ಉಪಯೋಗಿಸ್ಬಿಡಿ, ನಿಮಗೆ ಟ್ಯಾಕ್ಸೇ ಬರೋದಿಲ್ಲ ಅಂತ ಹೇಳಿಬಿಟ್ಟು ಬೇರೆದಕ್ಕೆ ಉಪಯೋಗಿಸಿದ್ರೆ ಟ್ಯಾಕ್ಸಬಲ್ ಅದು. ಇದು ಅರ್ಥ ಮಾಡಿಕೊಂಡು ಅಲ್ಲಿಂದ ಶುರುವಾಗಿರೋದು. ನಾವು ಇತ್ತಂತೂ ಅತೀರ್ಥೀಕೃತ, ಯಾರು ತೀರ್ಥೀಕೃತವನ್ನಾಗಿ ಹಣನ ಮಾಡ್ಕೊಡೋದಿಲ್ಲ ಅವರು ಮೂರ್ಖರಾಗ್ತಾರೆ ಅಂತ ಹೇಳ್ತಾರೆ ಭಾಗವತದ ಪುರಾಣ. ಅವನು ಹಾಳಾಗಿ ಹೋಗ್ತಾನೆ, ತೀರ್ಥೀಕೃತ ಮಾಡ್ಕೊಂಡಾಗ ಹಾಳಾಗೋದಿಲ್ಲ. ಅದೇ ಬೇತೆ ಸುಖ ಜ್ಞಾನಗಳಲ್ಲಿ ಇಂಟರ್ ರಿಲೇಟೆಡ್. ಸುಖ ಬರ್ಬೇಕಾದ್ರೆ ಏನಾಗಬೇಕು? ಭೌತಿಕವಾದರೆ ಅನ್ನ, ಇದಾದರೆ ಜ್ಞಾನ. ಜ್ಞಾನದಿಂದ ಸುಖ ಬರೋದ್ರಿಂದ ನಾವು ಧನನ ಜ್ಞಾನಕ್ಕೆ ಕನ್ವರ್ಟ್ ಮಾಡಿದರೆ ಜ್ಞಾನ ಸುಖ ಕೊಡುತ್ತಾಗ ಇದು ಪದ. ಅನ್ನದಿಂದ ನಮಗೆ ಧನ ಇತ್ತು, ಅನ್ನ ತಗೊಂಡ ತಿಂದ ಸುಖ ಆಯಿತು. ಮಾನುಷ ವಿತ್ತ ದೇಹಕ್ಕೆ ಬಂತು, ಈ ದೈವಿ ವಿತ್ತ ಜೀವಕ್ಕೆ ಬಂತು. ಆದ್ದರಿಂದ ದೈವಿ ವಿತ್ತ ಅಂತ ಅದಕ್ಕೆ ಕರೀತಾರೆ. ಇದು ನಮ್ಮ ಡಿವೈನ್, ಅದು ಯಾರು ಕೊಡೋಕ್ಕೆ ಬರೋದಿಲ್ಲ. ಈ ಹ್ಯಾಪಿನೆಸ್ ಕೊಡೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ, ದೇವರಿಂದ ಮಾತ್ರ ಬರಬೇಕದು. ಸ್ವರೂಪದಲ್ಲಿದೆ ಈ ಅನ್ನ ಅಂಬೋದು ಸೇಗಿ, ಎರಡೂ ದೇವರು ಕೊಟ್ಟರು ಕೂಡ ಅದರಲ್ಲಿ ಕಂಪೆರೇಟಿವ್ ಇಂಪಾರ್ಟೆನ್ಸ್ ಇದೆ. ಪ್ರತಿ ದಿವಸ ದೇವರು ಕಾಪಾಡ್ತಾರೆ, ಆಪತ್ತು ಬಂದಾಗ ದೇವರು ಕಾಪಾಡಿದೆ ಅಂತೀವಲ್ಲ ಹಾಗೆ, ಪ್ರತಿ ಕ್ಷಣವೂ ದೇವರು ಕಾಪಾಡಿದರೂ ಕೂಡ ಸ್ಪೆಷಲ್ ಇದರಲ್ಲಿ. ಡ್ರೈವಿಂಗ್ ಯಾವಾಗಲಾದ್ರೂ ಮಾಡಿ ಕೂಡ ಘಾಟ್ ಸೆಕ್ಷನ್ ಡ್ರೈವಿಂಗ್ ಅಂತ ಸ್ಪೆಷಲ್ ಹೇಗೋ ಹಾಗೆ ಅದನ್ನು ವಿಶೇಷ. ಎಲ್ಲ ಕಾರಕ್ಕೂ ಮಾಡ್ತಾನೆ ಇರ್ಬೇಕು, ಸ್ಟಾರ್ಟ್ ಮಾಡೋಕ್ಕೂ ಬೇಕು, ಸ್ಟಾಪ್ ಮಾಡೋಕ್ಕೂ ಬೇಕು, ಇದಕ್ಕೆ ಬೇಕು. ಅದು ಮಾಡಿದ ಎಕ್ಸ್ಪರ್ಟ್ ಅಂತ ಸುಮ್ಮನೆ ಮಾಡಿದ ಕರೆಯೋದಿಲ್ಲ, ಅಲ್ಲಿ ಮಾಡಿದ ಎಕ್ಸ್ಪರ್ಟ್ ಅಬ್ಬ ಗ್ರೇಟ್ ಪರ್ಸನ್ ಅಂತ ಹೇಳ್ತಾರೆ. ದೇವರು ಆ ರೀತಿಯಲ್ಲಿ ಎಲ್ಲ ರೀತಿಯ ರಕ್ಷಣೆ ಮಾಡ್ತಾನೆ. ಇದಾನೀಮಪಿ ತಸ್ಮಾದ್ಧಿ ಕಾಮಯೇ ದೇವಮೇವತು, ಇದೇ ಪ್ರೊಸೆಸ್ನಲ್ಲಿ ಮನುಷ್ಯ ಯೋಚನೆ ಮಾಡ್ತಾನೆ. ಯಹ್ ಕಶ್ಚಿತ್ ಪುರುಷೋ ವಾಪಿ ತದ್ವೈಕಲ್ಯಾದ ಅಕೃಷ್ಣವಾನ್. ಇದರಲ್ಲಿ ಒಂದು ಮಿಸ್ ಆದರೂ ಕೂಡ ಏನಾಯ್ತು ಅವನಿಗೆ? ಕೃಷ್ಣವಾನ್ ಅಲ್ಲ, ಏನು ಮಾಡೋದು ಮನೆ ಇಲ್ಲ ಅಂತಾನೆ, ಏನು ಮಾಡೋದು ಪತ್ನಿ ಇಲ್ಲ ಅಂತಾನೆ, ಏನು ಮಾಡೋದು ಮಕ್ಕಳಿಲ್ಲ, ಏನೋ ಒಂದಂತ. ಯಾತಕ್ಕೆ? ಅಕೃಷ್ಣವ ಪೂರ್ಣತೆ ಬರಲಿಲ್ಲ ಅವನಿಗೆ. ಮೂರಾದಾಗ ಏನಾಯ್ತು? ಕೆಲವರು ಇರ್ತಾರೆ ಒಳ್ಳೆ ಮಕ್ಕಳು, ಒಳ್ಳೆ ಭಾರಿ ವಿದ್ಯಾವಂತ, ಒಳ್ಳೆ ಮಕ್ಕಳಿದ್ದಾರೆ, ಮನೆ ಎಲ್ಲ ಮುಗೀತು, 100 ವರ್ಷ ಆಯಿತು, ಪ್ರಾಣ ಬಿಟ್ಬಿಟ್ಟ. ಅಪ್ಪ ಧನ್ಯರು, ಕೃತಾರ್ಥ ಅಂದ್ವಿ. ಯಾಕೆ? ಎಲ್ಲ ಬಂದು ಏನು ಬೇಕಿತ್ತು ಎಲ್ಲ ಕಂಡ್ರು, ಎಲ್ಲ ಕಂಡ್ರು ಅಂದ್ಬಿಡ್ತಾನೆ. ಇಲ್ಲದೆ ಹೋದರೆ ಇದಾಗಲಿ, ಅಕಸ್ಮಾತ್ ಅವನಿಗೆ ಮೊಮ್ಮಕ್ಕಳಿರಲಿಲ್ಲ, ಸತ್ತು ಹೋದ, ಇದೊಂದು ನೋಡಬೇಕಾಗಿತ್ತು, ಮಿಸ್ ಮಾಡ್ಕೊಂಡು ಆತು, ಇದೊಂದು ನೋಡಬೇಕಾಗಿತ್ತು ಅಂತ. ಅದು ಅದು ಆಗಿತ್ತು, ಎಲ್ಲ ನೋಡಿ. ಇನ್ನೇನಂತೆ, ಯಾರ ಹತ್ರ ಇನ್ನೇನು ಎಲ್ಲ ಇದೇ ಕಡಬೇಕು. ಅದಕ್ಕೆ ಪೂರ್ತಿ 100 ಸೆಂಚುರಿ ಹೋದ ಔಟ್ ಆಗಿಬಿಟ್ರೆ ಚಪ್ಪಾಳು ಸ್ವಾಗತ ಮಾಡ್ತಾರೆ ಆ ಟೈಪ್. ಸೊನ್ನೆಗೆ ಔಟ್ ಆದರೆ ಬೈತಾರೆ, ಇದು ಮುಗಿಸಿ ಇಬ್ಬರು ಔಟ್ ಆಗಾರೆ, ಆದರೆ ಅವನು ಕಂಡ್ರೆ ಒಳ್ಳೆ ಸ್ವಾಗತ ಮಾಡ್ತಾರೆ. ಅದಕ್ಕೆ ಇದೆಲ್ಲ ಪೂರ್ಣ ಕಂಡವನು ಇವನು, ಅಕೃಷ್ಣವತ್ತೆ ಆಗಬಾರದು. ಅದನ್ನೇ ಭೀಮಸೇನ ಹೇಳೋದು, ಪತಿತಸ್ಯಾಶ್ಯ ದೇಹಸ್ಯ ಕಾಷ್ಟವಿಷ್ಟಾ ಸಮಸ್ಯ ಚ ಫಲಾನಿ ತ್ರೀಣಿ ಶಿಷ್ಯಂತೆ ಏನೇನು ವಿದ್ಯಾ ಮತ್ತು ಕರ್ಮ ಸುತಾಯಿತಿ. ಮೂರು ಉಳಿಯುತ್ತೆ ಅಂತೆ, ವಿದ್ಯಾ ಎರಡು, ಒಂದು ದೈವಿ ಸಂಪತ್ತು, ಮಾನಸ ಸಂಪತ್ತು, ವಿದ್ಯಾ ಕರ್ಮ ಮಾಡಿದ ಅಚೀವ್ಮೆಂಟು, ಸುತ ಸಂತತಿ, ಈ ಮೂರು ಉಳಿಯುತ್ತೆ. ಸಂತತಿ ಸುತ ಬಹುವಚನ ಇಟ್ಬಿಟ್ಟಿದ್ದಾರೆ, ಅದು ವಿಚಿತ್ರ ಪದ. ಸುತ ಅಂದರೆ ಸುತ, ಸುತಃ ಸುತವು ಸುತಃ, ಸುತ ಸುತೇ ಸುತಃ. ಪುಲ್ಲಿಂಗನ ಆಯಿತು, ಸ್ತ್ರೀಲಿಂಗನ ಆಯಿತು, ಸೊ ಗಂಡು ಮಕ್ಕಳಿದ್ರೆ ಆಯಿತು, ಹೆಣ್ಣು ಮಕ್ಕಳಿದ್ರೆ ಆಯ್ತು, ಎರಡು ಇದ್ರೂ ಆಯಿತು. ಈ ರೀತಿ ಮಾಡಿದರೆ ಜೀವನ ಸಾರ್ಥಕ ಅಂಥೇಳಿ ಈ ಮೂರನ್ನ 5ನ್ನು 3ಕ್ಕೆ ರೆಡ್ಯೂಸ್ ಮಾಡಿ ಹೇಳಿರೋ ಮಾತು. ಅದು ಜೀವನ ಸಾರ್ಥಕ ಅಂದರೆ ಅದೇ ಹೊರತು ಉಳಿಯೋ ಸಾಯದೇ ಇರೋ ಸಾರ್ಥಕ ಅಲ್ಲ. ಈ ಬದುಕೋದು ಸಾರ್ಥಕ ಅಂತ ಭೀಮಸೇನ ದೇವರು ಹೇಳಿ ಕೊನೆಗೆ ದುರ್ಯೋಧನ ಕೊಲ್ಲಕ್ಕೆ ಬೇಕಾದರೆ ಹೊಡಿಬೇಕಾದ್ರೆ ಸಭೆಯಲ್ಲಿ ಹೇಳಿದ ಮಾತು ಸಭಾಪರ್ವದಲ್ಲಿ. ಏಕಾಕಿನೋಪಿ ಅವೈಕಲ್ಯಂ ಯಥೈವ ಸ್ಯಾತ್ ತಥಾ ಶೃಣು. ಆಮೇಲೆ ಇಷ್ಟೆಲ್ಲ ಆಯ್ತು, ಈಗ ಒಂದಾಯಿತು, ಇಷ್ಟಿರಬೇಕು, ಒಂದು ಹೋದರೂ ಊನತೆ ಬಂತು. ಇನ್ನೊಬ್ರು ಒಬ್ಬನೇ ಇದ್ದಾನೆ, ಊನತೆ ಇಲ್ಲೇ ಇಲ್ಲ ಅವನಿಗೆ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಮನೆ ಇಲ್ಲ, ದುಡ್ಡಿಲ್ಲ, ರೈಕ್ವರ್ ಇದ್ರಲ್ಲಿ ಏನೇನೂ ಇಲ್ಲ ಅವರಿಗೆ. ಬಟ್ ಎಲ್ಲ ಇತ್ತು. ಹೇಗೆ ಅಂತ ಹೇಳ್ತೀವಿ, ಏಕಾಕಿನೋಪಿ ಅವೈಕಲ್ಯಂ ಯಥೈವ ಸ್ಯಾತ್ ತಥಾ ಶೃಣು. ಒಬ್ಬನೇ ಇದ್ರೂ ಕೂಡ ಅವನು ಪೂರ್ಣ ಇದ್ದಾಗಿರ್ತಾನೆ. ಯಾವಾಗ ಅಂದರೆ ಇವೆಲ್ಲ ಚೇಂಜ್ ಮಾಡ್ಕೊಂಡ್ಬಿಡ್ತಾನು, ಹೊರಗಿನ ತಿಳ್ಕೊಡೋದಿಲ್ಲ. ಏನು ತಿಳ್ಕೊಡ್ತಾನೆ ಅಂದರೆ, ಸ್ವಾತ್ಮನಾಸ್ತು ಅಪೃಥಗ್ಯತ್ತತ್ ಧ್ಯಾನ ರೂಪಂ ಮನಃ ಪರಂ ಮುಕ್ತಾಪಿನ ಹೇ ಎಂ ಎತ್ ತತ್ಸ್ವಾಮಿ ಇತ್ತೇವ ಚಿಂತೆಯೇತ್. ಒಂದು ಮನಸ್ಸಿದೆ ಈಗ, ಮುಕ್ತಿಯಲ್ಲೂ ಬಿಟ್ಟೋಗೋದಿಲ್ಲ, ಆದ್ದರಿಂದ ನಿತ್ಯ ಪತ್ನಿ ಇದ್ದಾಗಾಯಿತು. ಒಂದು ಯೋಚನೆ ಇಲ್ಲ, ಒಂದು ಸ್ಥಿತಿ ಬಂತು ಅವನಿಗೆ. ಒಂದೊಂದೇ ಹೇಳ್ತಾ ಹೋಗ್ತಾರ ಇರ್ತೇನೆ. ಆದರೂ ಜಾಯ ಇನ್ನೂ ವಾಕ್ಯವ ಇನ್ನೊಂದು ಪತ್ನಿ. ಜಾಯ ಅಂತೂ ತಾದೃಶಿ ಹಿಂಗಾಚಂ, ಆತ್ಮ ಅಂದರೆ ಮನಸ್ಸು, ತಾನಾದ ಈಗ ಹೆಂಡತಿ ಯಾರು ಅಂದರೆ ವಾಕ್. ಬಲಂ ತಾದೃಕ್ ಸ್ವಮಾತ್ಮಜಂ, ತನ್ನ ಸ್ವರೂಪದ್ದೇ ಬಲ. ಮಗ ಆದಾಗ ಆಯ್ತು ಅವರಿಗೆ, ಮಕ್ಕಳಿದ್ದಾಗ ಬಲ ಇದ್ದಾಗ ಲೆಕ್ಕ. ಒಂದು ಮಕ್ಕಳಿದ್ದಾಗ ಬಲ, ವಯಸ್ಸಾದಾಗ ಯಾರು ಹೆಲ್ಪ್ ಮಾಡಬೇಕಾಗ? ಮಕ್ಕಳು. ಯಾರು ಬಲದಿಂದ ಬದುಕಿದಾಗಾಯ್ತು? ಈಗ ಮಕ್ಕಳು ಬಲದಿಂದ. ಇಲ್ಲಿ ಯಾವುದು ಬಲ ಅಂತ ಕೇಳಿದರೆ, ಸ್ವಮಾತ್ಮ ಸ್ವರೂಪದ ಬಲನೇ ಬಲ. ಸೊ ಪುತ್ರನು ಬಂದಾಗಾಯ್ತು. ಈಗ ಸ್ವರೂಪದ ಬಲನೇ ಪುತ್ರ. ಹೆಂಡತಿ ಒಂದು, ಜಾಯಾಂತು ತಾದೃಶೀಂ ವಾಚಂ, ಮಾತು ಅಂದರೆ ಹೆಂಡತಿ, ಬಲ ಅಂದರೆ ಪುತ್ರ. ಶ್ರೋತ್ರಂ ಚಕ್ಷುಶ್ಚ ತಾದೃಕ್, ಚಕ್ಷುಸ್ ಎಂಬುದು ಮಾನುಷ ವಿತ್ತ, ಶ್ರೋತ್ರ ಎಂಬುದು ದೈವಿ ವಿತ್ತ. ಎಲ್ಲ ಬಂದಾಗಾಯ್ತಲ್ಲ. ಸೊ ಇದು ಒಳ ಒಬ್ಬನೇ ಇದ್ದಾನೆ, ಎಲ್ಲ ಇದೆ ಅವನಿಗೆ. ಇವನು ಎಲ್ಲ ಇಟ್ಕೊಂಡು ಒಂದೊಂದು ಮಿಸ್ ಆದರೂ ಮೈನಸ್ ಮೈನಸ್ ಆಯಿತು, ಅಥವಾ ಎಲ್ಲ ಇದ್ದು ಮೈನಸ್ ಆಗ್ಬೋದು ಬೇಕಾದರೆ. ಯಾಕೆ ಮಾತು ಕೇಳೋದ ಹೆಂಡತಿ, ಓಡೋದ ಮಗ, ಗೊತ್ತಾಯ್ತಾ, ಎಲ್ಲೋ ಹೆರಡಪ್ಪ ಆದ ಹಣ ತಿಳಿತಿಲ್ಲ, ಎಲ್ಲ ಆಯಿತು. ಕೊನೆಗೆ ಎಲ್ಲದೂ ಇದ್ದ, ಎಲ್ಲ ಇದೆ, ಯಾವುದೂ ಇಲ್ಲ. ಇವನಿಗೆ ಏನೂ ಇಲ್ಲ, ಎಲ್ಲ ಇದೆ. ಇದು ವೈಶಿಷ್ಟ್ಯ. ವಿತ್ತಮ್ ಇದರಿಂದ ರಾಯರು ಪುರಾಶ್ರಮದ ಅಷ್ಟೆಲ್ಲ ದಾರಿದ್ರ್ಯ ಇದ್ರು ಕೂಡ ಯಾಕೆ ದುಃಖ ಆಗಲಿಲ್ಲ ಅಂದರೆ, ದೈವಿ ಸಂಪತ್ತಿ ಇತ್ತು ಅವರಿಗೆ. ದೈವಿ ಸಂಪತ್ತಿ ಇದ್ದಿದ್ದರಿಂದ ದಾರಿದ್ರ್ಯ ಅನಿಸ್ಲೇ ಇಲ್ಲ. ಅರ್ಥ ಆಯ್ತಾ? ನಿಜವಾದ ಸಂಪತ್ತಿ ಇಲ್ಲದವರೇ ದರಿದ್ರ ಆಗ್ತಾರೆ. ಮಾನುಷ ಸಂಪತ್ತು ಒಳಗೆ ಬರೋದಿಲ್ಲ, ಅದು ಅದು ಇದ್ರು ಕೂಡ ದರಿದ್ರ ಇದ್ದಾಗ ಲೆಕ್ಕ. ತಾದೃಗ್ ಯತ್ ವಿತ್ತಂ ದೈವಂಚ ಮಾನುಷಂ ಏವಂ ಭೂತ. ನೋಡಿ, ದೈವಂ ವಿತ್ತಂ, ಶ್ರೋತ್ರಂ ಚಕ್ಷುಹು, ದೈವಂ ಮಾನುಷಂ, ರೆಸ್ಪೆಕ್ಟಿವ್ಲಿ ಶ್ರೋತ್ರಂ ದೈವಂ ವಿತ್ತಂ, ಚಕ್ಷುಹು ಮಾನುಷಂ ವಿತ್ತಂ. ಮನುಷ್ಯರ ವಿತ್ತ ಅಂತ ಹೇಳಿದರೆ ಕಣ್ಣು, ದೈವಿ ವಿತ್ತ ಅಂದರೆ ಕಿವಿ. ಕಿವಿಯಿಂದ ಶಾಸ್ತ್ರಜ್ಞಾನ ಬರೋದರಿಂದ ಕಿವಿ ಭಾರಿ ಮಹತ್ವ. ಏವಂ ಭೂತಂ ಚಿಂತನಂ ಯತ್ ತತ್ ಕರ್ಮೇತ್ತೇ ಅಭಿಚಿಂತ. ಈ ರೀತಿ ಚಿಂತನೆ ಮಾಡೋದಿದೆಯಲ್ಲ, ಇದನ್ನೇ ಶ್ರೇಷ್ಠ ಕರ್ಮ ಅಂತ ಕರೀತಾರೆ. ಐದನೇದಾಯ್ತು, ಈಗ ಕರ್ಮನೂ ಬಂತು. ಯತ್ ಏತ ಷಟ್ಕಂಚ ಹರೆಯೇ ಸರ್ವೇಶಾಯ ಸಮರ್ಪಯೇತ್. ತಾನು, ತನ್ನ ಆತ್ಮ, ಹೆಂಡತಿ, ಮಗ, ದೈವಿ ವಿತ್ತ, ಮಾನುಷ ವಿತ್ತ, ಈ ಕರ್ಮ, ಇಷ್ಟನ್ನೆಲ್ಲ ಏನನ್ನು ಚಿಂತನೆ ಮಾಡಬೇಕು? ಹರೆಯೇ ಸವರ್ ಸರ್ವೇಶಾಯ ಸಮರ್ಪಯೇತ್. ದೇವರ ಅನುಗ್ರಹ ಅಂತ ಚಿಂತನೆ ಮಾಡಿಬಿಟ್ರೆ ಪರ್ಫೆಕ್ಟ್ ಲೈಫ್ ಇದ್ದಾಗ ಲೆಕ್ಕ. ಇದರಿಂದ ಏನಾಯಿತು? ಯತಿಗಳಿಗೆ ಇದ್ಯಾವುದು ಇಲ್ಲಲ್ಲ, ಹೇಗಿರ್ತಾರೆ ಅಂದರೆ ಅನುಸಂಧಾನ ಇರುತ್ತೆ ಅಂತ ಅರ್ಥ. ಬಾಲಸನ್ಯಾಸಿಗಳಿಗಂತೂ ಮದುವೆಯಾಗಿ ಮಕ್ಕಳಾಗಿ ಸನ್ಯಾಸಿ ಆದರೆ ಬೇರೆ, ಏನೂ ಆಗದೆ ಆಗಿರ್ತಾರೆ, ಮನಸ್ಸಲ್ಲಿ ಎಲ್ಲ ಇರುತ್ತೆ ಅಂತ ಹೇಳಿ. ಹೀಗಾಗಿ ಅವರು ಕೃಷ್ಣರವರು. ಇವನು ಇದ್ದು ಅಕೃಷ್ಣ. ಕೃಷ್ಣ ಅಂದ್ರೆ ಏನೋ ಟೋಟಲ್ ಕಂಪ್ಲೀಟ್ ಹೇಳ್ತಾರಲ್ಲ, ಕಂಪ್ಲೀಟ್ ಫುಡ್ಡು, ಕಂಪ್ಲೀಟ್ ಕಾಂಪ್ಲೇನ್. ಕಂಪ್ಲೀಟ್ ಫುಡ್ ಅಂದರೆ ಯಾವುದು ಅಂದರೆ ಚಿಂತನೆಯೇ ಕಂಪ್ಲೀಟ್, ಅದು ಇನ್ಯಾವುದು ಕಂಪ್ಲೀಟ್ ಅಲ್ಲ. ಪರಮಾತ್ಮ ಪ್ರಿಯ ಪುತ್ರೋ ವಿತ್ತಂ ದ್ವಿವಿಧ ಇತ್ಯಪಿ ಪಂಚಭಿ ಕ್ರಿಯತೆ. ಆತ್ಮ ಪ್ರಿಯ ಪುತ್ರ ವಿತ್ತಂ ಪಂಚಭಿ ಕ್ರಿಯತೆ ಯಜ್ಞ ಪುರುಷೋ ಪಶುರೇವ ಚ. ಇವಿಷ್ಟನ್ನು ಯಜ್ಞ ಅಂತ ತಿಳ್ಕೊಂಡ್ಬಿಟ್ರೆ, ಆತ್ಮ ಪ್ರಿಯ ಪುತ್ರ ವಿತ್ತ ಕರ್ಮ, ಈ ಐದಾಯ್ದಲ್ಲಿಗೆ ಯಜ್ಞ ಪುರುಷ ಪಶುರೇವ ಚ ಅಂತ ತಿಳ್ಕೊಂಡು ತನ್ನನ್ನೇ ಪಶು ಅಂತ ಭಾವಿಸಿ ದೇವ್ರಿಗೆ ಒಪ್ಪಿಸ್ಕೊಂಡ್ಬಿಟ್ರೆ ಮಾನಸ ಯಜ್ಞ ಆಗುತ್ತೆ. ಮಾತಾ ಪಿತೃಭ್ಯಾ ಮನ್ನೇನ ತಯೋ ಪೂರ್ವೇಣ ಕರ್ಮಣ ಜನ್ಯಸ್ಯ ಕರ್ಮಣ ಚೈವ ಸಾಧ್ಯ ಪಂಚಬೀರೇವತು. ಮಾತಾ ಪಿತೃ, ಒಂದು ತಂದೆ ತಾಯಿ ಅನ್ನ, ಆಮೇಲೆ ಪೂರ್ವಕರ್ಮ, ಇಷ್ಟು ಸೇರೇನಾಯಿತು, ಒಂದು ಕೆಲಸ ಆಗುತ್ತೆ. ಅದೇ ಪಂಚಭೀರೇ ಬಚ, ಐದು ಕಾರಣಗಳಿಂದ ನಮ್ಮ ದೇಹದಲ್ಲಿ ಏನೇನು ಸೇರಿಕೊಂಡಿದೆ ಈಗ? ತಂದೆ ತಾಯಿ ಪೂರ್ವಕರ್ಮ, ಅರ್ಥ ಆಯ್ತಾ? ಜೊತೆಗೆ ತನ್ನ ಸ್ವರೂಪ ಮತ್ತು ಮಾಡ್ತಕ್ಕಂಥ ಪ್ರಯತ್ನ, ಇಷ್ಟು ಸೇರಿದ್ದಕ್ಕೆ ಪಂಚಭೀರೇ ಬಚ. ಜನ್ಯಶ್ಚ ಕರ್ಮಣ ಚೈವ ಪೂರ್ವಕರ್ಮ, ಮಾತಾ ಪಿತೃ ಅನ್ನ ಪೂರ್ವಕರ್ಮ ಮುಂದೆ ಮಾಡೋ ಕರ್ಮ, ಇದು ಐದಾಯಿತು. ಮಾತಾ ಪಿತೃ ಆಮೇಲೆ ಅನ್ನ ಪೂರ್ವಕರ್ಮ ಮತ್ತು ಮುಂದೆ ಮಾಡೋ ಕರ್ಮ, ಇಷ್ಟು ಸೇರಿ ಸಾಧನೆ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟು, ಅಲ್ಲಿಂದ ಶುರುವಾಯಿತು. ಒಳ್ಳೆ ತಂದೆ ಒಳ್ಳೆ ತಾಯಿ, ಅಲ್ಲಿಂದ ಬೆಳವಣಿಗೆ ಶುರುವಾಯಿತು. ಒಳ್ಳೆ ಅನ್ನ, ಮತ್ತೆ ಒಳ್ಳೆ ನೈವೇದ್ಯದ ಅನ್ನ, ಆಮೇಲೆ ಏನಾಯ್ತು ಈಗ ಪೂರ್ವಕರ್ಮ, ಒಳ್ಳೆ ಪ್ರಾಚೀನ ಆಚೀರ್ಣ ಪುಣ್ಯೋಚ್ಚಯ ಚತರಥ ಆಚಾರತ ಚಾರುಚಿತ್ತ. ಮುಂದೆ ಒಳ್ಳೆ ಕರ್ಮಗಳೆಲ್ಲ ಧ್ಯಾನ ಕಾರ್ಯಗಳು, ಫಸ್ಟ್ ಕ್ಲಾಸ್ ಆಯ್ತಾರೆ, ಒಳ್ಳೆ ಸಾಧನೆ ಆಯಿತು. ಜೀವನ ದೊಡ್ಡ ಯಜ್ಞ ಅಂತ ಕರೀತಾರೆ. ನಾತ್ರ ಸಂಶಯ ಏವಂ ಉಪಾಸನಾಂ, ಉದಾಹರಣೆಗೆ ಎಮ್ ಎಸ್ ಸಿ ಓದ್ತಿದ್ದಾನೆ, ಬಿ ಎಸ್ ಸಿ ಪೂರ್ವಕರ್ಮ, ಎಮ್ ಎಸ್ ಸಿ ಸರಿಯಾಗಿ ಓದ್ತಾನೆ ಆಗಿನ ಕರ್ಮ, ಎರಡು ಸೇರಿ ಮುಂದೆ ಬಂದಾವೆ. ಪೂರ್ವ ಪಶ್ಚಿಮ, ಹಿಂದೆ ಹಿಂದೆ, ರೆಸ್ಯೂಮ್ ನೋಡ್ಕೊಡ್ತಾರಲ್ಲ ಹಾಗೆ. ಏತಾ ಏವಂ ಹಿ ಪ್ರಾಣಿನೋ ಅನ್ಯೇಪಿ ಜಾಯಂತೆ ನಾತ್ರ ಸಂಶಯ, ಎಲ್ಲ ಪ್ರಾಣಿಗಳಿಗೂ ಒಟ್ಟು ಸಾಧನೆ ಅಂದರೆ ಹೀಗೆ ಇರೋದು. ಏತಾಂ ಉಪಾಸನಾಂ ಕುರಿಯಾತ್, ಯೋ ಬಾಹ್ಯಂ ಪದಮಾಪ್ಯಚ. ಈ ರೀತಿ ಯಾರು ಸರಿಯಾಗಿ ಉಪಾಸನೆ ಮಾಡ್ತಾರಲ್ಲ ಅವರು ಜೀವನದಲ್ಲಿ ಹೊರಗೂ ಭಾರಿ ಸರಿಯಾಗಿರ್ತಾರೆ. ಸರ್ವಶಾಸ್ಯ ಪತಿರ್ಭೂಯಾತ್ ವಿಷ್ಣೋರೇವ ಪ್ರಸಾದತಃ. ಪೂರ್ತಿ ಸರಿಯಾಗಿ ಮಾಡಿಬಿಟ್ರೆ ಸರ್ವಶ್ರೇಷ್ಠನಾಗಿಬಿಡ್ತಾನೆ, ಅಂದರೆ ಜೀವೋತ್ತಮನಾಗಿಬಿಡ್ತಾನೆ. ಆದ್ದರಿಂದ ಜೀವೋತ್ತಮರಿಗೆ ಅನುಸಂಧಾನ ಯಾವಾಗಲೂ ಮಾಡೋಕ್ಕೆ ಬರುತ್ತೆ. ಅವರಿಗೆ ಮಧ್ವಾಚಾರ್ಯರು ಇದ್ದಾರೆ, ಆಚಾರ್ಯರು ಸನ್ಯಾಸಾಶ್ರಮ ಫುಲ್ಲಾಗಿದ್ದಾರೆ, ಭೀಮಸೇನ ಫುಲ್ಲಾಗಿದ್ದಾರೆ, ಗೃಹಸ್ಥಾಶ್ರಮದಲ್ಲೂ ಪರ್ಫೆಕ್ಟು, ಆಮೇಲೆ ಸನ್ಯಾಸಾಶ್ರಮದಲ್ಲೂ ಪರ್ಫೆಕ್ಟು, ಕಪಿರೂಪದಲ್ಲೂ ಪರ್ಫೆಕ್ಟ್. ಯಾಕೆ ಮೂರು ಅನುಸಂಧಾನ ಅವರಿಗಿದೆ. ಅದಕ್ಕೆ ಅವ್ರು ಏನಾಗಿದ್ದಾರೆ, ಬ್ರಹ್ಮ ಪದವಿ ಬರ್ತಾರೋ ಅದನ್ನು ಹೇಳ್ತಾರೆ. ಈಗ ಬ್ರಾಹ್ಮೇ ಪದೇ ತ್ವಯೋಗ್ಯಾಯೇ ಪೂರ್ಣ ಪಡೆಯೋದು ಅಂದರೆ ಬ್ರಹ್ಮ ಪದವಿ ಬರೋದು ಅಂದ್ರೆ ಅವ್ರು ಬಂದುಬಿಡ್ತಾರೆ. ದುಶ್ಯಾಸನ ಕೊಲ್ಲಬೇಕಾದ್ರೂ ಅನುಸಂಧಾನ ಆಗಿತ್ತು ಅವರಿಗೆ, ದುರ್ಯೋಧನ ಕೊಲ್ಲಬೇಕಾದ್ರೂ ಅನುಸಂಧಾನ ಆಗಿತ್ತು, ಅದು ಬ್ರಹ್ಮ ಪದವಿ ಬಂದು ಹೋಯ್ತು ಅವರಿಗೆ. ಉಳಿಯತೆ ದೇವ ಪದ ಮಾತ್ರ, ಅದಕ್ಕೆ ಇಷ್ಟು ಸಾಮರ್ಥ್ಯ ಇಲ್ಲದೆ ಹೋಗಿಬಿಟ್ರೆ ದೇವ ಪದವಿ ಬರ್ತಾರೆ ಅವ್ರು ನೆಕ್ಸ್ಟ್ ಚಾಯ್ಸ್. ಅದು ಅದು ಬರದೇ ಹೋದರೆ ತಸ್ಯಾಪ್ಯೋಗ್ಯ ಲೋಕಸ್ಯ ಭವೇರಧಿಕಂ ಪ್ರಿಯಾಹ. ಅದು ಇಲ್ಲದೆ ಇದ್ದವರು ತಮ್ಮ ಸ್ವರೂಪದ ತಕ್ಕಂಥ ವಿಶೇಷವಾದ ಸೌಲಭ್ಯ ಪೂರ್ತಿ ಪಡೆದಾಕಿಬಿಡ್ತಾರೆ, ಲೋಕದಲ್ಲಿ ಭಾರಿ ಖ್ಯಾತರಾಗ್ತಾರೆ. ಕ್ರಮಾನ್ ಮುಕ್ತಿಂ ವ್ರಜೇಯುಶ್ಚ, ಮುಂದೆ ಮುಕ್ತಿಗೂ ಹೋಗ್ತಾರೆ. ಕೇಶವಸ್ಯ ಪ್ರಸಾದತಃ ಇತಿ ಮಹಾತ್ಮೆ, ದೇವರ ಅನುಗ್ರಹದಿಂದ ಇದು ಇದೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಸಾಧನೆಗೆ ಅತಿ ಮುಖ್ಯವಾಗಿ ಐದು ಇರಬೇಕು. ಐದು ಹೊರಗೆ ಯಾವುದು, ಒಳಗೆ ಯಾವುದು, ಹೊರಗಿಂದಿಂದ ಏನು ಪ್ರಯೋಜನ, ಒಳಗಿಂದ ಏನು ಪ್ರಯೋಜನ, ಹೊರಗಿಂದಿದ್ದು ಒಳಗೂ ಎರಡು ಇದ್ಬಿಟ್ಟು ಭಾರಿ ಜಾಸ್ತಿ ಆಯಿತು. ಹೊರಗೂ ಐದು ಇದೆ, ಒಳಗೂ ಐದು ಇದೆ, ಗೊತ್ತಾಯ್ತಾ? ಹೊರಗೂ ಒಳಗೂ ಇದೆ, ದೇಹ ಇದೆ, ಮಗ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ಒಳ್ಳೆ ದೈವೀವಿತ್ತ ಇದೆ, ಮಾನುಷವಿದ್ದೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ, ಒಳಗೂ ಹಾಗೆ ಚಿಂತನೆ ಮಾಡ್ತಾನೆ, ಪರ್ಫೆಕ್ಟ್ ಆಗೋಯ್ತು. ಆದರೆ ಹೊರಗೇನೂ ಇಲ್ಲ, ಒಳಗಿದೆ, ಒಳಗಿಲ್ಲ ಹೊರಗಿದೆ, ತೊಗೊಂಡೇನು ಹೊರಗಿದ್ದು ಏನು ಉಪಯೋಗ ಬರಲೇ ಇಲ್ಲ. ಹೊರಗೆ ಎಲ್ಲ ಬ್ಯಾಂಕಲ್ಲಿ ಇದೆ, ದುಡ್ಡು ಈಗಿಲ್ಲ ಅಂತ ಹೇಳ್ತಾರಲ್ಲ, ಎಲ್ಲ ಹೊರಗಿದೆ, ಒಳಗಿಲ್ಲೇ ಇಲ್ಲ ಅದೆಲ್ಲ ಕೂಡ. ಅದು ಇದೆ, ಅದು ಬ್ಯಾಂಕ್ ಕ್ಲೋಸ್ ಆಗಿದೆ ಅಥವಾ ಪಾಪರ್ ಆಗಿದೆ, ಕತೆ ಬೋದೋ ಇದ್ದಲ್ಲಿ ಇದು ಇಲ್ದಾಗಾಯ್ತು, ಬಿಡ್ತಾ ಇದೆ, ಎಲ್ಲ ವೇಸ್ಟ್ ಆಯಿತು. ಆಗ ಸಿಗೋದಿಲ್ಲ, ಕೆಲವು ಯಾವಾಗಲೂ ಸಿಗೋದಿಲ್ಲ. ಇದು ಯಾವಾಗಲೂ ಇರತಕ್ಕಂಥದ್ದಾದ್ದರಿಂದ ಎರಡನ್ನು ಮ್ಯಾಚ್ ಮಾಡ್ಕೊಂಡಿರಬೇಕು. ಇದು ಬಹಳ ಅಪೂರ್ವ ವಿಷಯ. ಅವ್ಯಾಕೃತ ಬ್ರಾಹ್ಮಣ ಅಂತ ಕರೀತಾರೆ ಇಂಥ ಗೃಹಸ್ಥ ದೇವರಾಗಿರೋದಕ್ಕೆ. ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯನೇ ನಮಃ. ಅವ್ಯಾಕೃತ ಗೃಹಸ್ಥ ಪರಮಾತ್ಮ. ಅವ್ಯಾಕೃತ ಗೃಹಸ್ಥ ಶಬ್ದಕ್ಕೆ ಈ ಅರ್ಥ ಬರ್ತದೆ. ದ್ವಾದಶೋತ್ತರದ ಮಾತಿಗೆ ಪರಮಾತ್ಮ ಗೃಹಸ್ಥ, ಎಂಥ ಗೃಹಸ್ಥ, ಅವ್ಯಾಕೃತ ಗೃಹಸ್ಥ. ಇಂಥ ನಿತ್ಯ ಸದಾ ಆರಾಧ್ಯ ಅನಂತ ಕಾಲದಲ್ಲಿದ್ದಾನೆ. ಒಂದು ಸತ್ ಇದ್ರೇ ಪುಣ್ಯ, ಅನಾಧ್ಯ ಅನಂತ ಕಾಲದಲ್ಲಿರೋದು ಅವ್ಯಾಕೃತ ಗೃಹಸ್ಥ ಅಂತ ಹೇಳಿ. ಅದಕ್ಕೆ ಅನೇಕ ಅರ್ಥ. ಅವ್ಯಾಕೃತ ಅಂದ್ರೆ ಇನ್ನೊಂದು ಅರ್ಥ, ಅವ್ಯಾಕೃತ ಆಕಾಶವೇ ಗೃಹ, ಸರ್ವತ್ರ ವ್ಯಾಪ್ತ ಅಂತ ಇನ್ನೊಂದು ಅರ್ಥ. ಅದಕ್ಕೆ ಈ ಗೃಹಸ್ಥ ಅಂತ, ಈ ಗೃಹಸ್ಥ ಅಂತ ಇನ್ನೊಂದು ಅರ್ಥ. ಆ ಗೃಹಸ್ಥ ಪದ ಅರ್ಥ ಆಗಬೇಕಾದ್ರೆ ಇದಿಷ್ಟು ಗೊತ್ತಾಗಬೇಕು. ಅವಿಶೇಷೇಣ ತಥೋನ್ಯತ್ ಸ್ಯಾದಿತಿ ಛನ್ನಪಿ ನವಿಂದೆ ತಥೋ ಅನ್ಯಸ್ಯ ಅಭಾವ. ಅಲ್ಲಿಗೆಲ್ಲ ನಾಳೆ ದಿವಸ, ಅದು ಮುಂದಿನ ಭಾಗ, ಇನ್ನೂ ತುಂಬ ಇದೆ ಭಾಷ್ಯ. ಅದಕ್ಕೆ ಅದಾದ ಮೇಲೆ ಮುಂದಿನ ಭ್ರಮಣ ಶುರುವಾಗುತ್ತೆ, ಅದು ಸಪ್ತಾನ್ನ ಬ್ರಾಹ್ಮಣ ಮುಂದಿದೆ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ರೇಷ್ವಭಿನ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಬೃದಾಮ್ಯಥಾ ವಿನಿ